स्वच्छामि देशतः देवद्विजगुरुप्राज्ञपूजनं शौचमार्जवं ब्रह्मचर्यं अहिंसा च शारीरं तप उच्यते. ಈಗ ಏನಾಯಿತು, ತಪಸ್ಸು ಮೂರು ವಿಧ ಅಂತ ಹೇಳಿದ ಮೇಲೆ ಅದರಲ್ಲಿ ತಪಸ್ಸು ಮೂರು ವಿಧ ಅಂತ ಫಸ್ಟು ವಾಂಗ್ಮಯ ತಪಸ್ಸು ಇತ್ಯಾದಿ ಮೂರು ಭಾಗ ಮಾಡಿ ಅದರಲ್ಲಿ ಮತ್ತೆ ಮೂರು ಭಾಗ ಮಾಡ್ತಾರೆ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ದೇವ ಪೂಜನಂ, ದ್ವಿಜ ಪೂಜನಂ, ಗುರು ಪೂಜನಂ, ಪ್ರಾಜ್ಞ ಪೂಜನಂ, ಒಂದೊಂದಕ್ಕೆ ಸೇರಿಸ್ಕೋಬೇಕು. ದೇವತೆಗಳ ಆರಾಧನೆ, ಬ್ರಾಹ್ಮಣರ ಆರಾಧನೆ, ಬ್ರಾಹ್ಮಣ ಸುವಾಸಿನಿ ಭೋಜನ ಅಂತ ಹಾಕ್ತಾರಲ್ಲ, ಬ್ರಾಹ್ಮಣ ಆರಾಧನೆ, ಗುರುವಾರಾಧನೆ, ಅದರಿಂದ ಆರಾಧನೆ ಮಾಡೋದಕ್ಕೆಲ್ಲ ಅರ್ಥ ಬಂದಾಗ ಗುರುಗಳ ಆರಾಧನೆ, ಪುಣ್ಯ ದಿವಸಗಳು ಮಾಡೋದು ಯಾತಕ್ಕೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದೆ. ಪ್ರಾಜ್ಞ ಪೂಜನಂ, ಜ್ಞಾನಿಗಳ ಆರಾಧನೆ, ಆಮೇಲೆ ಪೂಜನಂ, ಅವರೆಲ್ಲರಿಗೂ ಪೂಜೆ ಮಾಡ್ತಕ್ಕಂಥದ್ದು, ಅದು ಕೂಡ ಏನದು, ಶಾರೀರಂ ತಪ ಉಚ್ಯತೆ, ದೇಹದಿಂದ ಮಾಡ್ತಕ್ಕಂಥ ತಪಸ್ಸು. ಶೌಚಂ, ಮಡಿಮೈಲಿಗೆ. ಆರ್ಜವಂ, ಮನಸ್ಸು, ಮಾತು ಮತ್ತು ಕೃತಿಗಳಲ್ಲಿ ಒಂದೇ ರೀತಿಯಾಗಿರುವಿಕೆ. ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ ಎರಡರ್ಥದಲ್ಲಿ, ಒಂದರ್ಥ ಲೋಕದ ಬ್ರಹ್ಮಚರ್ಯ, ಇನ್ನೊಂದರ್ಥ ಬ್ರಹ್ಮಣೀಚರಣಂ ಬ್ರಹ್ಮಚರ್ಯಂ. ಬ್ರಹ್ಮ ಅಂದರೆ ವೇದ, ವೇದಾಧ್ಯಯನವನ್ನು ಮಾಡೋದು, ಮತ್ತು ಬ್ರಹ್ಮಚರ್ಯಂ, ಬ್ರಹ್ಮಜಿಜ್ಞಾಸೆಯನ್ನು ಮಾಡೋದು, ಎಲ್ಲ ಬ್ರಹ್ಮಚರ್ಯದ ಮುಖ್ಯಾರ್ಥ. ಅಹಿಂಸಾಚ, ಅಹಿಂಸಾ, ಇನ್ನೊಬ್ಬರ ನೋಯಿಸದೇ ಇರೋದು, ಇವಿಷ್ಟು ಕೂಡ ಏನಿದೋ. ಶಾರೀರಂ ತಪ ಉಚ್ಯತೆ, ಅದಕ್ಕೆ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ಅದರಿಂದ ನಾವು ದೇಹದಿಂದ ಮಾಡ್ತಕ್ಕ ತಪಸ್ಸನ್ನು ಮಾಡಬೇಕಾದ್ರಿಂದ ಇದು ನಿತ್ಯದ ಕರ್ತವ್ಯ. ಎರಡನೇದು ವಾಂಗ್ ಪ್ರಾಜ್ಞ, ಜ್ಞಾನಿಗಳು, ಗುರುಗಳು ಅಂತ ಹೇಳಿದಾಗ ವಿದ್ಯೋಪದೇಶಕ ಗುರುಗಳು, ಮಂತ್ರೋಪದೇಶಕ ಗುರುಗಳಾಯಿತು, ಪ್ರಾಜ್ಞರು ವಿದ್ವಾಂಸರು. ನಮ್ಮಲ್ಲಿ ಏನಾಗಿದೆ, ನಮಗೂ ಉಳಿದೋ ವಿದ್ವಾಂಸರೇ ಇಲ್ಲ, ಆ ಥರ ಬಂದ್ಬಿಡುತ್ತೆ ಭಾವನೆ. ಒಂದಿಷ್ಟು ಪಾಠಕ್ಕೆ ಹೋದಾದರೆ ಉಳಿದವ್ರು ಕೆಲಸಕ್ಕೆ ಬರೋದಿಲ್ಲ ಅಂತ ಅರ್ಥ. ಹಾಗೆ ಮಾಡಬಾರ್ದು. ತನ್ನ ತಂದೆ ತನಗೆ ಪೂಜ್ಯ, ಉಳಿದವ್ರ ತಂದೆ ಮತ್ತು ದೊಡ್ಡ ಹೇಳ್ಕೊಡ್ತಾರೋ ಬಿಡ್ತಾರೋ, ಅವ್ರು ಜ್ಞಾನಿಗಳಾಗಿದ್ರೆ ಏನಾಯ್ತು, ಪೂಜ್ಯರು. ಜ್ಞಾನ ಎಷ್ಟೋ ತಕ್ಕಂತೆ, ಅಲ್ಲೂ ಕೂಡ ತಾರತಮ್ಯ ಇದೆ. ಯಥಾದೇವಿ ಯಶ್ಯ ದೇವಿ ಪರಾಭಕ್ತಿ ಯಥಾದೇವಿ ತಥಾ ಗುರವು, ಆದ್ದರಿಂದ ಅಲ್ಲೂ ತಾರತಮ್ಯ ಕ್ರಮದಲ್ಲೇ ಪೂಜಾದಿಗಳನ್ನು ಮಾಡಬೇಕು. ಬ್ರಾಹ್ಮಣ, ಬ್ರಾಹ್ಮಣನ ಪೂಜೆ, ಬ್ರಾಹ್ಮಣರ ಪೂಜೆ ಬಂದರೆ ಊಟಕ್ಕೆ ಹೇಳಿರ್ತಾರೆ. ಬ್ರಾಹ್ಮಣ ಅಷ್ಟೇ, ಅವನು ವಿದ್ವಾಂಸನಲ್ಲ, ಬರೀ ಬ್ರಾಹ್ಮಣ. ಹಿಂದಿನ ಕಾಲದ ಬ್ರಾಹ್ಮಣ ವಿದ್ವಾಂಸನಾಗಿರ್ತಿದ್ದ, ಈಗ ಬ್ರಾಹ್ಮಣ ಬರೀ ಬ್ರಾಹ್ಮಣರಿಗೆ ಕೂಡ ಏನಿದೆ, ಒಂದು ಮಹತ್ವ ಇದೆ. ಆದ್ದರಿಂದ ಅವ್ರ ಪೂಜೆಯನ್ನು ಮಾಡೋದು ಅನುದ್ವೇಗ. ಅದೆಲ್ಲ ಇನ್ನೊಂದು ರೀತಿ ಏನು ಹೇಳ್ತು, ಕುರುಪಾಂಡವ ನ್ಯಾಯ ಅಂತ ಹೇಳಲಿಲ್ಲ ಹಾಗೆ. ಅದರಲ್ಲೇ ವಿಶೇಷ, ಬ್ರಾಹ್ಮಣ ವಿಶೇಷವಾಗಿ ಬ್ರಾಹ್ಮಣ ಆಚಾರ ಇಟ್ಟುಕೊಂಡಿದ್ದಾನೆ, ಪ್ರಾಜ್ಞಾ ಜ್ಞಾನಿಯಾಗಿದ್ದಾನೆ. ಅರ್ಥ ತಗೊಂಡಾಗ ಸದಾಚಾರಿಗಳಿಗೂ ಗೌರವ ಕೊಡಬೇಕು, ಸದ್ವಿಚಾರಿಗಳಿಗೂ ಗೌರವ ಕೊಡಬೇಕು ಅಂತ ವಿಶೇಷ ಅರ್ಥ ಬರುತ್ತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಯ ಅಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇದು ಶಾರೀರ ತಪಸ್ಸು, ವಾಂಗ್ಮಯ ತಪಸ್ಸು. ವಾಂಗ್ಮಯ ಅಂದ್ರೇನು, ಮಾತಿನಿಂದ ಮಾಡೋ ತಪಸ್ಸು. ಮಾತಿನಿಂದ ಮಾಡೋ ತಪಸ್ಸು ಮೊದಲನೇದೇನು ಅಂದರೆ ಅನುದ್ವೇಗಕರಂ ವಾಕ್ಯಂ. ಉದ್ವೇಗಕರ, ಅನುದ್ವೇಗಕರ, ಉದ್ವೇಗ ಹುಟ್ಟಿಸದಂತಹ ಮಾತನ್ನಾಡೋದು. ಇನ್ನೊಬ್ಬರು ಒಂದು ಏನು ಯಾವುದೇ ಒಂದು ಉದ್ವೇಗಕ್ಕೆ ಕಾರಣ ಆಗಬಾರ್ದು. ಒಂಥರ ಇರಿಟೇಟಿಂಗ್ ಆಗಿ ಮಾತಾಡೋದು, ಅವೆಲ್ಲ ಮಾಡಿ ಹಳಿಯೋದೆಲ್ಲ ಮಾಡಬಾರ್ದು. ಅದು ದೊಡ್ಡ ತಪಸ್ಸು, ಅದು ಒಂದು ದೊಡ್ಡ ತಪಸ್ಸು. ಸತ್ಯ ಹೇಳೋದು ಬೇರೆ, ನೋಯಿಸೋದು ಬೇರೆ. ಸತ್ಯವನ್ನು ಸತ್ಯವಾಗಿ ಹೇಳಬೇಕೆ ಹೊರತು ಅದನ್ನು ವ್ಯಂಗ್ಯವಾಗಿ ಹೇಳೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ವಾಕ್ಯಂ ಸತ್ಯಂ ಪ್ರೇಹಿ ವಾಕ್ಯಂ, ಅದು ಮಾತಾಡೋದು ಸತ್ಯಂ. ಇನ್ನು ಸತ್ಯವೇ ಚೆನ್ನಾಗಿರ್ಬೇಕು. ಉದ್ವೇಗ ಉಂಟು ಮಾಡಬಾರದು ಅಂಥೇಳಿ ಫೇಲ್ ಆದವನು ಪಾಸು ಅಂತ ಹೇಳಿಬಿಡೋದು, ನೊಂದ್ಕೊಂಡ್ಬಿಡ್ತಾನೆ ಪಾಪ ಅಂಥೇಳಿ, ಅದು ತಪ್ಪದು. ಸತ್ಯವನ್ನೇ ಹೇಳಬೇಕು. ಆದರೆ ಸತ್ಯವನ್ನು ಹೇಳೋದು ಪ್ರಿಯ ಹಿತಂಚ ಯತ್, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಇನ್ನೊಬ್ಬರಿಗೆ ಹೇಳೋ ಮಾತು ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಎರಡರಲ್ಲಿ ಎರಡು ಇದ್ರೆ ನಂಬರ್ ಒನ್. ಯಾವ್ದಾದ್ರು ಒಂದನ್ನು ಬಿಡೋದ್ರೆ ಯಾವ್ದು ಬಿಡಬೇಕು? ಪ್ರಿಯ ಆಗದೆ ಹೋದರೂ ಪರವಾಗಿಲ್ಲ, ಹಿತ ಆಗಿರಬೇಕು. ಗೊತ್ತಾಯ್ತಾ? ರುಚಿನೂ ಇರಬೇಕು, ಆಹಾರನೂ ಆಗಬೇಕು, ಸರಿನೇ. ಆದರೆ ಔಷಧಿ ರುಚಿ ಇಲ್ಲದೆ ಹೋದರೂ ಕೂಡ ಏನದು, ಹಿತ ಅದು, ಹಿತ ಅದು. ಆದರೆ ಆಹಾರ ರುಚಿ ಹಿತ ಎರಡೂ ಆಗುತ್ತೆ. ಆ ದೃಷ್ಟಿಯಿಂದ ಹಿತವಾದ ವಾಕ್ಯ ಹೇಳಬೇಕೆ ಹೊರತು ಕೆಲವು ತಪ್ಪು ಮಾಡ್ತಾರೆ. ತಪ್ಪು ಅಂತ ಹೇಳಬೇಕಾದ್ರೆ ಹೇಳಿದೆ ಹೋದ್ರೆ ಏನಾಗುತ್ತೆ ಮುಂದೆ? ಅದು ಅವನು ಅಭ್ಯಾಸ ಮಾಡಿದೆ, ಆಮೇಲೆ ಯಾಕೆ ಹೇಳಿಲ್ಲ ಜೀವನೇ ಕೇಳ್ತಾನೆ ಕೊನೆಗೆ. ಅವತ್ತು ಹೇಳಬೇಕಾಗಿತ್ತು ತಪ್ಪು ತಪ್ಪು ಅಂತ ಹೇಳಿ ಬಿಟ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯ ಹಿತ ಅದು ಹೇಳ್ತಾರೆ. ಅಪ್ರಿಯಶ್ಚ ಚ ಪಥ್ಯಶ್ಯ ವಕ್ತ ಶ್ರೋತಾಚ ದುರ್ಲಭ, ರಾಮಾಯಣದಲ್ಲಿ ಬರುತ್ತೆ. ಅಪ್ರಿಯವಾದ ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ಅಪ್ರಿಯವಾದ ಸತ್ಯ ಕೇಳೋದಕ್ಕೂ ಧೈರ್ಯ ಬೇಕು. ಕೆಲವರು ಇರ್ತಾರೆ ಕೆಟ್ಟ ಹೇಳಿದ್ರೆ ಭಾರಿ ಸಿಟ್ಟು ಬರೋದು, ಬೈದು ಬಿಟ್ರೆ ಬರೀ ಹೊಗಳ್ತಾ ಇದ್ದರೆ ಸಂತೋಷ ಆಗುತ್ತೆ ಅಷ್ಟೇ. ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ಸಹಿಸೋದಿಲ್ಲ ಅವರು, ಅದು ಸರಿಯಲ್ಲ. ಅಪ್ರಿಯವಾಗಿದ್ದರೂ ಹಿತವಾದ ಮಾತನ್ನು ಕೇಳಬೇಕು, ಅಪ್ರಿಯವಾದರೂ ಹಿತವಾದ ಮಾತನ್ನು ಹೇಳಬೇಕು. ಅದು ಅದು ಹಿತೈಷಿಗಳಂದ್ರೆ ಅವರೇ, ಅದು ಪ್ರಿಯ ಇಷ್ಯಗಳಾಗಬಾರ್ದು. ಏನಾಗಬೇಕು? ಹಿತೈಷಿಗಳಾಗ್ಬೋದು. ಹಿತ ಬಯಸ್ತಕ್ಕಂಥವರು ಹೇಳ್ತಕ್ಕಂಥ ಮಾತು ಅದು. ಥರ್ಡ್ ಪರ್ಸನ್ ಇರ್ತಾರೆ, ಅವನಿಗೇನು ಹಿತದ ಪ್ರಶ್ನೆ ಬರೋದಿಲ್ಲ, ಸುಮ್ಮನೆ ಪ್ರಿಯವಾಗಿದ್ದು ಬಿಡ್ತಾನೆ. ಆದರೆ ಯಾರು ಮೇಲೆ ತನ್ನ ಹೆಣ್ಣಿನ ಪಕ್ಕದ ಮೇಲೆ ಫೇಲ್ ಆಗಿರ್ತಾನೆ, ಹೊಡಿತಿದ್ರೆ ತಮ್ಮ ಬಿಡಿಸ್ತಾನೆ ಹೋಗಿಬಿಟ್ಟು. ತನ್ನ ಮಗ ಸೆಕೆಂಡ್ ಕ್ಲಾಸ್ ತೊಗೊಂಡೇ ಹೊಡಿತಾನೆ, ಯಾಕೆ ನಿರೀಕ್ಷೆ ಮಾಡ್ತಾವನು. ಅಲ್ಲಿ ನಿರೀಕ್ಷೆ ನಮಗೆ ಕಾರಣ ಇಲ್ಲ, ನಮ್ಮ ಅಜೇಪತ್ಯ ಇಲ್ಲ. ಅದರಿಂದಾಗಿನೆ ಅಲ್ಲಿ ಬರೀ ಅನುಕಂಪ ಅಷ್ಟೇ. ಇಲ್ಲಿ ಅಲ್ಲಿ ತೋರಿಸೋದೇನೋ ಬರೀ ಅನುಕಂಪ, ಇಲ್ಲಿ ತೋರಿಸೋದೇನೋ ಹಿತ. ಈ ರೀತಿದ್ರೆ ಮುಂದೆ ಏನು ಒಳ್ಳೆಯದಾಗ್ತದೆ, ಆ ಥರ ಯೋಚನೆ ಮಾಡ್ತಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚ ಯತ್. ಧರ್ಮರಾಜ ಏನು ಮಾಡಿಬಿಟ್ಟಾಗ ಅಶ್ವತ್ಥಾಮತ ಅಂದ್ರೆ ಯೋಚನೆ ಮಾಡಿಬಿಟ್ಟ, ಭಾರಿ ಸತ್ಯ ಹೇಳಬೇಕು ಅಂತ ಹೇಳಿ ಹಿತ ಬಿಟ್ಬಿಟ್ಟ. ಅಷ್ಟು ಜನಕ್ಕೆ ಹಿತವಾಗಬಾತನ್ನು ಬಿಟ್ಟಿದ್ದರಿಂದ ಅದು ಮುಂದೆ ಏನಾಯಿತು, ನರಕದರ್ಶನ ಆಯಿತು ಅಂತ ಹೇಳ್ತಾ. ಸ್ವಾಧ್ಯಾಯಾಭ್ಯಾಸ ನಂಚೈವ ವಾಂಗ್ಮಯಂ ತಪ ಉಚ್ಚತೆ. ಕೆಲವೊಮ್ಮೆ ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಅದು ಅಪ್ರಿಯವಾಗಿದ್ದರೂ ಮಾಡಬೇಕು, ಗೌರ್ಮೆಂಟ್ ಆರ್ಡರ್ ಇರ್ತದೆ. ಇಷ್ಟಪಟ್ಟು ಏನು ಮಾಡೋಂಗಿಲ್ಲ ನಾವು. ಈ ಅನಿಷ್ಟ ಆದರೆ ಏನು ಮಾಡಬೇಕು ನಾವು, ಅದನ್ನು ಎಷ್ಟು ಬೇಗ ನಡೆಸಿಬಿಡಬೇಕು. ಬೀಳೆ ಹೋದ್ರೆ ಹೋಯಿತು ಅಂತ ಬೇಗ ನಡೆಸಿಬಿಡ್ತಾನೆ, ತಡ ಮಾಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಹಿತವು ಪ್ರಿಯವಾಗಿದ್ದರೆ ಭಾರಿ ಸಂತೋಷ. ಆದರೆ ನಮ್ಮ ಯಾವ ಮಾತನ್ನು ಕೇಳೋದ್ರಿಂದ ಅಲ್ಲೇನಿದೆ, ಕೆಲಸ ಉಳಿಯುತ್ತೆ, ಸಂಬಳ ಬರುತ್ತೆ, ಅವೆಲ್ಲ ಯೋಚನೆ ಮಾಡ್ತಾನೆ. ಅದು ಹಿತ ಆ ಅರ್ಥದಲ್ಲಿ ಯೋಚನೆ ಮಾಡೋದು ಜಾಣ್ತಾನೆ. ನಾವು ಭಾರಿ ಇಂಡಿಪೆಂಡೆನ್ಸ್ ಬಿಟ್ಟು ಜಗಳಾಡ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಮನೆ ಸೇರ್ಕೋಬೇಕಾಗತ್ತೆ. ಅದು ಪ್ರಯೋಜನ ಇಲ್ಲ, ಆ ಹೊತ್ತಿನಲ್ಲಿ ವಿಧೇಯತೆ ತೋರಿಸ್ಬೇಕು, ಅದು ಕರ್ತವ್ಯ. ಅದಕ್ಕೆ ಇದು ಯಾವಾಗಲೂ ಪ್ರಿಫರೆನ್ಸ್ ಇರಬೇಕು. ಹಿತೈಷಿಗಳು ಅಂತ ಅದಕ್ಕೆ ಕರೆಯೋದು, ಹಿತೈಷಿಯಾಗಿ ಹೇಳ್ತೇನೆ ಅಂತ ಹೇಳ್ತಾರಲ್ಲ ಹಾಗೆ. ಸ್ವಾಧ್ಯಾಯಾಭ್ಯಾಸನಂಚೈವ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವಿ. ನಿತ್ಯ ಪಾಠ ಪ್ರವಚನ ದೊಡ್ಡ ವಾಂಗ್ಮಯ ತಪಸ್ಸದು. ಉಚ್ಚೈವಂ ವಾಂಗ್ಮಯಂ ತಪ ಉಚ್ಚತೆ. ಇದಿಷ್ಟನ್ನು ವಾಂಗ್ಮಯ ತಪಸ್ಸು. ಶಾರೀರಂ ತಪಃ ವಾಂಗ್ಮಯಂ ತಪಃ ಅನ್ನುವತ್ತೆಲ್ಲ ಲೆಕ್ಕ. ಇವತ್ತು ಎಷ್ಟು ದಿವಸ ಎಷ್ಟು ತಪಸ್ಸು ಮಾಡಿದಾಗಾಯ್ತು, ಎಷ್ಟು ಅನುದ್ವೇಗಕರ ವಾಕ್ಯ ಹೇಳಿದ್ದು, ಸತ್ಯ ಹೇಳಿದ್ದು, ಪ್ರಿಯ ಹೇಳಿದ್ದು. ಪ್ರತಿನಿತ್ಯ ಮಾತಾಡಿದ ಮೇಲೆ ಒಂದು ಮಾತು ಆಗಲೇಬೇಕು. ಮಾತು ಅಂದ ಮೇಲೆ ಏನಾಗಿರಬೇಕದು, ವಾಂಗ್ಮಯ ತಪಸ್ಸಿ ಸೇರಬೇಕು. ಆ ರೀತಿ ಮಾಡಿದರೆ ಸಾರ್ಥಕವಾದಂಥ ಮಾತನ್ನು ಯಜ್ಞವಾಗಿ ನಾವು ಉಪಯೋಗಿಸಿದಂತೆ ಆಗತ್ತೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ತೇ ತತ್ ತಪೋ ಮಾನಸ ಮುಚ್ಚತೆ. ಇದು ಮನಸ್ಸಲ್ಲೇ ಮಾಡೋ ತಪಸ್ಸಿ, ಇದು ಭಾರಿ ದೊಡ್ಡ ತಪಸ್ಸು. ಎರಡಕ್ಕಿಂತನೂ ಯಾವುದೋ ಕಾರಣದಿಂದ ಮೊದಲನೇದು ಆಗದೇ ಇರಬಹುದು, ಎರಡನೇದೂ ಆಗದೇ ಇರಬಹುದು ಮೌನ ಇದ್ದಾಗ. ಆದರೆ ಇದು ಮಾತ್ರ ಆಗಲೇಬೇಕು, ಮತ್ತು ಭಾರಿ ಸುಲಭ ಮಾಡೋದು ಮನಸ್ಸಲ್ಲೇ ಮಾಡ್ಕೊಳ್ಳೋದಾದ್ರಿಂದ. ಅವರು ದೇವ ಪೂಜೆ ಮಾಡೋಕ್ಕೆ ಹೊರಟಿದ್ದೆ, ಆ ಪ್ರಾಜ್ಞಾ ಪೂಜೆ ಪ್ರಾಜ್ಞೆ ಸಿಗಲೇ ಇಲ್ಲ, ದ್ವಿಜ ಪೂಜೆ ಜೊತೆ ಸಿಗಲೇ ಇಲ್ಲ. ಇಲ್ಲಿ ಹಾಗಲ್ಲ, ಮನಸ್ಸು ಯಾವಾಗಲೂ ಇರುತ್ತಾದ್ರಿಂದ ಮನಃಪ್ರಸಾದ ಫಸ್ಟ್ ಏನಿರಬೇಕು, ಮನಸ್ಸಿನಲ್ಲಿ ಪ್ರಸನ್ನತೆ ಇರಬೇಕು. ಮನಸ್ಸಿನಲ್ಲಿ ಯಾವಾಗ ಪ್ರಸನ್ನತೆ ಇದ್ದಷ್ಟು ಕೂಡ ದೊಡ್ಡ ತಪಸ್ಸದು. ಮಂಡಿ ಡಿಸ್ಟರ್ಬ್ ಮಾಡ್ಕೋಬಾರ್ದು ಮನಸ್ಸನ್ನು. ಹಿಂದೆ ಹೇಳಿದ್ದಾರೆ, ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ ಅಂತ. ಎಲ್ಲದು ಎರಡನೇ ಅಧ್ಯಾಯದ ಕೊನೆಗೆ, ಎರಡನೇ ಅಧ್ಯಾಯದ ಕೊನೆಗೆ ಭಗವದ್ಗೀತಾದಲ್ಲಿ ಹೇಳಿರೋ ಮಾತು. ಆಚಾರ ಅರ್ಥ ಬರೀತಾರೆ ಪ್ರಸಾದ ಅಂದ್ರೆ ಏನು. ಪ್ರಸಾದೋ ನಾಮ ಪ್ರಾಯ ಮನಸ್ಸಃ ವಿಷಯ ಅಗತಿ. ಕೆಟ್ಟ ವಿಷಯದ ಬಗ್ಗೆ ಮನಸ್ಸು ಹೋಗೋಂದ್ರೂ ಹೋಗೋದಿಲ್ಲ, ಅಷ್ಟು ನೆನಪು ಆಗಿಬಿಟ್ಟಿರ್ತಾನೆ. ಮತ್ತೆ ಅಷ್ಟು ಸರಿಯಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ಯೋಚನೆ ಬರೋದೇ ಇಲ್ಲ. ಸೌಮ್ಯತ್ವ ಸೌಮ್ಯವಾಗಿರುವಿಕೆ, ಸೌಮ್ಯತ್ವ ಸೌಮ್ಯ ಸ್ವಭಾವ ತೋರಿಸ್ಬೇಕು ಅಂತ. ಇವಾಗಲೂ ಕೂಡ ಸಿಟ್ಟು ವಕ್ರತೆ ಎಲ್ಲ ಇರಬಾರ್ದು. ಹಿತ ಹೇಳ್ತೀವಿ ಅಂಥೇಳಿ ಕೋಪ ಮಾಡ್ಕೊಳ್ಳೋ ಕಾರಣ ಇಲ್ಲ, ಸೌಮ್ಯವಾಗಿ ಹೇಳಕ್ಕೆ ಬರುತ್ತೆ. ಮೌನಂ ಮೌನಂ ಅಂದರೆ ಮನನಂ, ಸುಮ್ಮನೆ ಇರೋದು ಅಂತ ಒಂದರ್ಥ. ದೊಡ್ಡ ಸುಮ್ಮನೆ ಇರೋದು ಏನರ್ಥ, ಇನ್ನೊಬ್ಬರು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳೋದು ಕೂಡ ತಪಸ್ಸಿದ್ದಾಗಲೆಕ್ಕ. ಮಧ್ಯ ಬಾಯಿ ಹಾಕಬಾರ್ದು, ಆ ಮಾತು ಮುಗಿಯೋವರೆಗೆ ಏನು ಮಾಡೋಂಗಿಲ್ಲ, ಬಾಯಿ ಇಂಟರ್ಫಿಯರ್ ಆಗಬಾರ್ದು ಅದಕ್ಕೆ. ಎರಡನೇದು ಮನನ, ಅವ್ರು ಹೇಳಿದ ಮಾತ್ರ ಸುಮ್ಮನೆ ಕೂತಿಲ್ಲ, ಅವನು ಯೋಚನೆ ಮಾಡ್ತಾ ಇದ್ದಾನೆ ಏನು ಉತ್ತರ ಕೊಡಬೇಕು ಅಂತ, ಅದು ಕೂಡ ತಪಸ್ಸೆ. ಮೌನಂ ಆತ್ಮ ವಿನಿಗ್ರಹ. ಆತ್ಮ ಅಂದರೆ ದೇಹ, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ಜೀವ. ಏನು ಮಾಡಬೇಕೀಗ, ಆತ್ಮ ವಿನಿಗ್ರಹ, ದೇಹ ದಂಡನೆ ಮಾಡಬೇಕು. ಕೆಟ್ಟ ವಿಷಯಗಳಿಗೆ ಮನಸ್ಸು ಹೋಗದಂತೆ, ಕೆಟ್ಟ ಕಾರ್ಯಗಳು ಮಾಡದಂತೆ ದೇಹದಂಡನೆ. ಆಮೇಲೆ ಯಾವುದದು, ಮನಸ್ಸನ್ನು ನಿಗ್ರಹ ಮಾಡೋದು. ಆಮೇಲೆ ದೇವರನ್ನು ನಿಗ್ರಹ ಮಾಡೋದು ಅಂದರೆ ಭಕ್ತಿಯಿಂದ ವಶ ಮಾಡಿಕೊಡೋದು. ಆತ್ಮ ಅಂದರೆ ಭಗವಂತ, ದೇವರು ನಮ್ಮ ಕೈಯಲ್ಲಿದ್ದಾನೆ, ಭಕ್ತಿಯಿಂದ ಹೇಳೋದು. ದೊಡ್ಡವರನ್ನಾದರೆ ಭಕ್ತಿಯಿಂದನೇ, ಬೇರೆ ದಾರಿ ಇಲ್ಲ. ಮೌನಂ ಆತ್ಮ ನಿಗ್ರಹ, ಆತ್ಮ ವಿನಿಗ್ರಹ. ಅಲ್ಲಿ ನಿಗ್ರಹ ನಿಗ್ರಹ ವಿನಿಗ್ರಹ ಇಷ್ಟು ಪದ ಬಂದಿದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅದಿಷ್ಟು ಕೂಡ ಮಾನಸಿಕ ತಪಸ್ಸು. ಯಾರೋ ಎಕ್ಸೈಟಿಂಗ್ ಮಾತಾಡಿದರು, ತಡ್ಕೊಂಡು ಹಾಗೇನೆ, ಅದೊಂದೇ ಆತ್ಮ ವಿನಿಗ್ರಹ ಮಾಡ್ದ. ತಿರಿ ಪಟ್ಟಂತ ಮಾತಾಡ್ಬೋದು, ದೊಡ್ಡದಲ್ಲ, ಮಾತಿನ ಎಫೆಕ್ಟ್ ನೋಡಬೇಕು. ಅವರೇನು ತಿಳಿಬೇಕು, ಇಲ್ಲದ ಮಾತಾಡಿದ್ರು ಅಂತ ತಿಳ್ಕೊಂಬೋದು. ಇವನೇನು ಮಾಡಬೇಕಾಗ, ನನಗೂ ಮಾತಾಡೋಕೆ ಬರುತ್ತೆ, ನಾನೇ ಸುಮ್ಮನೆ ನಾನೇ ಕಡಿಮೆ ಇಲ್ಲ, ನಿಮ್ಮಪ್ಪ ಅಂತ ಶುರು ಮಾಡ್ತಾನೆ ಕೆಲವರು, ಇನ್ನೂ ಜಾಸ್ತಿ ಬೈದ್ಬಿಡ್ತಾರೆ. ಅವ್ರಿಗೆ ಇವ್ರಿಗೆ ವ್ಯತ್ಯಾಸನೇ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು, ಅವನಾಗ ತಡ್ಕೋಬೇಕು. ಆಮೇಲೆ ಹೇಳಿದ, ನೋಡೋ ತಪ್ಪು ಹಾಗೆ ಹೇಳಬಾರದು ಅಂತ ಹೇಳಿದಾಗ ಅವನಿಗೆ ಬುದ್ಧಿ ಬರುತ್ತೆ ಹೊರತು ಅದನ್ನು ಕೆಟ್ಟ ರೀತಿಯಲ್ಲಿ ಹೇಳೋದಕ್ಕೆ ಹೋಗಬಾರ್ದು. ಮೌನಂ ಆತ್ಮ ವಿನಿಗ್ರಹ. ಎಷ್ಟೋ ಸಮಸ್ಯೆ ಬರೋದೇ ಅದರಿಂದ, ಗೊತ್ತಾಯ್ತಾ, ಎಷ್ಟೋ ಸಮಸ್ಯೆಗಳು ಉಂಟಾಗದೆ ಆತ್ಮ ವಿನಿಗ್ರಹ ಇಲ್ಲದೆ ಇರೋದ್ರಿಂದ. ಮನಸ್ಸನ್ನು ಆ ಕಾಲ ಸ್ವಲ್ಪ ತಡ್ಕೊಂಡ್ರೆ ಏನಾಗಿಬಿಡುತ್ತೆ, ಅಲ್ಲಿಗೆ ಆಮೇಲೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದು ಅವ್ರಿಗೂ ಅನಿಸುತ್ತೆ. ಅವನು ಅವರೇ ಸಾರಿ ಅಂದ್ಬಿಡ್ತಾರೆ, ಅಷ್ಟು ಮಾತಾಡಲೇಬೇಕಾಗಿಲ್ಲ, ಅವರೇ ಹೇಳ್ಬಿಡ್ತಾರೆ ಬಂದು. ಇವನು ಮೌನನೇ ಏನಾಗಿರುತ್ತೆ ಅವರಿಗೆ, ಉತ್ತರ ಆಗಿರುತ್ತೆ, ನಿಗ್ರಹ ಆಗಿರುತ್ತೆ. ಕಣ್ಣು ಕಳಿಸಿರೋದು ಬಂದೇ ಮಾತು ಬೈದಿರೋದು ಸುಮ್ಮನೆ ಇದ್ರೆ ಸಂತೋಷ ಆಗೋದಿಲ್ಲ, ನಾಲ್ಕು ಬೈದ್ರೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾನೆ. ಬಯಸ್ಕೊಂಡಿಲ್ಲ ಸುಮ್ಮನೆ ಇದ್ರೆ ನಮ್ಗೆ ಇನ್ನೂ ಹೆಚ್ಚು ನೋವಾದಾಗುತ್ತೆ, ಆ ಭಾವನೆ ಬರಬೇಕು. ಭಾವ ಸಂಶುದ್ಧಿ, ಭಾವ ಸಂಶುದ್ಧಿ, ಭಾವ ಶುದ್ಧಿ, ಸಂಶುದ್ಧಿ, ಭಾವ ಸಂಶುದ್ಧಿ, ಮನಸ್ಸಿನ ಶುದ್ಧ ವಿಚಾರ ಇರಬೇಕು. ಮನಸ್ಸಿನಲ್ಲಿ ಶುದ್ಧ ವಿಚಾರ ಇದ್ದಾಗ ಅದು ಶ್ರೇಷ್ಠವಾದ. ಹನುಮಂತ ದೇವರು ನೋಡಿದ್ದೇನು, ರಾತ್ರಿ ಲಂಕಾಪಟ್ಟಣ ಅಲ್ಲಿ ಸ್ತ್ರೀಯರು ಇದ್ದಾರೆ, ನೋಡ್ತಾ ಇದ್ದಾರೆ, ಆದರೆ ಏನಾಗಿಲ್ಲ, ಮನೋವಿಕಾರ ಆಗೇ ಇಲ್ಲ, ಅದಕ್ಕೆ ಬ್ರಹ್ಮಚಾರಿಗೆ ಲೋಪ ಆಗಲಿಲ್ಲ ಅಂತ ಹೇಳಿದ್ದಾನೆ. ಅದು ಮುಖ್ಯ. ಅದು ಅದಕ್ಕೆ ಭಾವ ಸಂಶುದ್ಧಿ ಇತ್ತೇತ ತಪಃ ಮಾನಸಂ ಮುಚ್ಚತೆ. ವಿಷ್ಣು ಕೂಡ ಏನಂತ ಕರೀತಾರೆ, ಮಾನಸ ತಪಸ್ಸು, ಮನಸ್ಸಿನಿಂದನೇ ಮಾಡಬಹುದಾದ ತಪಸ್ಸು ಅಂತ ಹೇಳಿರೋದ್ರಿಂದ ಈ ಮೂರು ಹೇಳಿದ ಮೇಲೆ ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋಗಬೇಕಾಗಿಲ್ಲ ಅಂತ ಆಯ್ತಾರೆ. ಮನೆಯಲ್ಲಿದ್ದೇ ತಪಸ್ಸು ಮಾಡಬಹುದು, ಮಾತಾಡಿದರೆ ತಪಸ್ಸಾಗಬೇಕು, ದೇಹದಿಂದ ತಪಸ್ಸಾಗಿರಬೇಕು, ಮನಸ್ಸಿನಿಂದ ತಪಸ್ಸಾಗಿರಬೇಕು. ಆ ರೀತಿ ಮಾಡಲಿಕ್ಕೆ ಕೊಟ್ಟರೆ ಮಹಾ ತಪಸ್ವಿ, ಪ್ರತಿ ದಿವಸದಲ್ಲೂ ಕೂಡ ಸಾಧನೆಯನ್ನು ಮುಂದುವರಿಲಿಕ್ಕೆ ಬರೋದು. ಇವೆಲ್ಲ ಬೇಸಿಕ್, ಎಲ್ಲ ಜಾತಿ ಜೀತಿ ಪ್ರಶ್ನೆ ಬರೋದೇ ಇಲ್ಲ, ಎಲ್ಲರಿಗೂ ಕಾಮನ್ ಆಗಿರತಕ್ಕಂಥ ಅಂಶಗಳಿವೆ. ಮನಃಪ್ರಸಾದ, ಸೌಮ್ಯತ್ವಂ, ಮೌನಂ, ಆತ್ಮವಿನಿಗ್ರಹ, ಭಾವ ಸಂಶುದ್ಧಿ ಇತ್ತೇತತ್ ತಪಃ ಮಾನಸಂ ಉಚ್ಯತೆ. ಈ ಸೌಮ್ಯತ್ವಂ ಅಂದರೆ ಅಕ್ರೌರ್ಯಂ ಅರ್ಥ ಬರೋದು. ಸೌಮ್ಯತ್ವಂ ಅಕ್ರೌರ್ಯಂ, ಕ್ರೌರ್ಯವಿಲ್ಲದಿರುವಿಕೆ. ಕೊಟೇಶನ್ ಕೊಡ್ತಾರೆ, ಅಕ್ರೂರ ಸೌಮ್ಯ ಉಚ್ಯತೆ. ಸೌಮ್ಯ ಉಚ್ಯತೆ, ಸೌಮ್ಯನಾಗೋದು ಯಾವಾಗ, ಕ್ರೂರತೆಯನ್ನು ಬಿಟ್ಟಾಗ. ಮೌನಂ ಮನನಶೀಲತ್ವಂ, ಮೌನ ಅಂದರೆ ಮನನ. ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿಹಿ. ಉಪನಿಷತ್ತಿನ ಕೊಟೇಶನ್ ಕೊಡ್ತಾರೆ ಅದಕ್ಕೆ. ಮುನಿ ಮೌನದಿಂದ ಇರಲಿಕ್ಕೂ ಕೂಡ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಯಾರಿಗೆ ಸಾಧ್ಯ ಅದೋ, ಬಾಲ್ಯಂ ಪಾಂಡಿತ್ಯಂಚ ನಿರ್ವಿದ್ಯ. ಬಾಲ್ಯಂ ಅಂದರೆ ಬಲಿಷ್ಠವಾಗಿರುವಿಕೆ. ಪಾಂಡಿತ್ಯಂ, ಪಾಂಡಿತ್ಯ ಹೆಚ್ಚುತ್ತಾ ಹೆಚ್ಚುತ್ತಾ ಹೋದಂತ ಏನಾಗುತ್ತೋ, ಅವನಿಗೆ ಮನನ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ವಿಷಯ ಜಾಸ್ತಿ ಇದೆಯಲ್ಲ, ಬರೀ ಬಾಯಲ್ಲಿ ಆಹಾರ ಇಲ್ಲದವರು ತಿನ್ನೋದೇನು ಬಂತು, ಅಗಿಬೇಕಾರೆ ಮನನ ಅಂದರೆ ಆಹಾರನ ಅಗಿಬೇಕು ಹೇಗೋ, ಒಂದು ವಿಚಾರನ ಚಿಂತನೆ ಮಾಡಬೇಕು. ಮತ್ತೆ ಮತ್ತೆ ಚಿಂತನೆ ಮಾಡಿದ್ರೆ ವಿಷಯ ಸ್ಪಷ್ಟ ಆಗುತ್ತೆ. ಅಗದಷ್ಟು ಆಹಾರ ಜೀರ್ಣ ಆಗಲಿಕ್ಕೆ ಅನುಕೂಲ. ಆಹಾರ ಜೀರ್ಣ ಆಗಬೇಕಾದ್ರೆ ಅಗದ್ ನುಂಗಬೇಕಲ್ಲ, ವಿಷಯ ಅರ್ಥ ಆಗಬೇಕಾದ್ರೆ ಏನು ಮಾಡಬೇಕಾಗ, ಮನನ ಮಾಡಿ ತಗೋಬೇಕು. ಅದು ಬರೀ ಬಾಯಲ್ಲಿ ಮನನ ಮಾಡೋಕ್ಕಾಗಿದೆ, ಏನಿರಬೇಕಲ್ಲಿ ಸ್ಟಫ್ ಇರಬೇಕು ಸ್ವಲ್ಪ. ಅದಕ್ಕೇನೆ ಜಾಸ್ತಿ ಓದ್ತಾ ಓದ್ತಾ ಹೋದಂತ ಏನಾಗ್ತಾನೋ, ಹೆಚ್ಚು ಮೌನಿ ಆಗ್ತಾನೆ, ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದರೆ ಅವನಿಗೆ ವಿಷಯಗಳು ಸಾಪಿಸ್ತಿರೋದ್ರಿಂದ ವಿಷಯನೇ ಇಲ್ಲ. ಅವನಿಗೆ ಏನು ಮಾಡ್ತಾನೆ, ಸುಮ್ಮನೆ ಕೂತವ್ರು ಮಾತಾಡೋ ಶುರು ಮಾಡ್ತಾನೆ, ತಾನಲ್ಲ ಅವ್ರದವರು ಶರ್ಟ್ ಮಾಡ್ತಾನೆ, ಇದು ಬಂದಮೇಲೆ ದಾಟೋ ಅವನು ಮೀರಿ ಬಿಡ್ತಾನೆ ಅಂತಾನೆ. ಅದನ್ನ ಹೇಳೋದಕ್ಕೆ ಮೌನಂ ಮನನಂ ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿಹಿ. ಬಾಲ್ಯವನ್ನು ಸಂಪಾದಿಸ, ಬಾಲ್ಯ ಶಬ್ದಕ್ಕೆ ಬಲಿಷ್ಠನಾಗಿರಬೇಕೆ. ಬಾಲ್ಯ ಅಂದರೆ ಹುಡುಕುತ್ತಿರೋ ಬಾಲಶ್ಚ ಬಾಲ್ಯಂ ಬೇರೆ, ಇನ್ನೊಂದರ್ಥ ಬಾಲ್ಯ ಅಂದರೆ ಬಲಿಷ್ಠತನವನ್ನು ಸಂಪಾದನೆ ಮಾಡಬೇಕು. ಬಣ್ಣ ಯಾವ ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆಗಬೇಕು ಅಂತ ಅರ್ಥ. ಫಿಸಿಕಲಿ ಸ್ಟ್ರಾಂಗ್ ಆಗೋದು ನಮಗೆ ಗೊತ್ತೀಗ, ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆದಾಗ ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ಆಗಬಾರ್ದು, ಆಗ ಅದು ಬಲಿಷ್ಠ ಸ್ಟ್ರಾಂಗ್ ಪ್ರಶ್ನೆ ಅದು. ಮತ್ತು ಉತ್ತರ ಕೊಟ್ಟರೆ ಮತ್ತೆ ಪ್ರಶ್ನೆ ಕೇಳೋಕ್ಕೆ ಇರಬಾರ್ದು, ಅದು ಸ್ಟ್ರಾಂಗ್ ಉತ್ತರ ಅದು. ಆ ಸ್ಟ್ರಾಂಗ್ ಕ್ವಶನ್ಸ್ ಸ್ಟ್ರಾಂಗ್ ಆನ್ಸರ್ಸ್, ಆ ಥರ ಇದ್ದರೆ ಅದು ಬಾಲ್ಯ ಅದು. ಏತೇನ ಹಿ ಇದಂ ಸರ್ವಂ ಮತಂ, ಯದನೇನ ಹಿ ಇದಂ ಸರ್ವಂ ಮತಂ, ತಸ್ಮಾತ್ ಮುನಿಹಿ ತಸ್ಮಾತ್ ಮುನಿಹಿ ಇತ್ಯಾಚಕ್ಷತೆ ಇತಿ ಭಲ್ಲವೇಯ ಶ್ರುತಿ. ಏತೇನ ಹಿ ಇದಂ ಸರ್ವಂ ಮತಂ, ಪರಮಾತ್ಮ ಎಲ್ಲವನ್ನೂ ತಿಳಿದಿದ್ದಾನೆ. ಯದನೇನ ಹಿ ಇದಂ ಸರ್ವಂ ಮತಂ, ಪರಮಾತ್ಮ ಎಲ್ಲವನ್ನೂ ತಿಳಿದಿರೋದ್ರಿಂದನೇ ತಸ್ಮಾನ್ ಮುನಿಹಿ ತಸ್ಮಾನ್ ಮುನಿಹಿ ಇತ್ಯಾಚಕ್ಷತೆ. ದೇವರನ್ನು ಮುನಿ ಅಂತ ಕರೀತಾರೆ, ದೇವರನ್ನು ತಿಳಿದವ್ರನ್ನೂ ಮುನಿ ಅಂತ ಕರೀತಾರೆ. ಅದಕ್ಕೆ ಆನಂದ ತೀರ್ಥ ಮುನಿರಾಜ ಆಚಾರ್ಯ ಮುನಿ ಅಂತ ಕರ್ಕೊಂಡಿದ್ದಾರೆ. ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥಮಿಮಂ ಚಕಾರ. ತಮ್ಮ ಮಹಾಭಾರತಾತ್ಮ ನಿರ್ಣಯದ ಕೊನೆಯೇ ಬರೀತಾರೆ ಆನಂದ ತೀರ್ಥಾಖ್ಯ ಮುನಿ ಅಂತ ಕರೆದಿದ್ದು. ಮುನಿ ಅಂತ ತಕ್ಷಣ ಈ ಅರ್ಥದಲ್ಲಿ ತಗೋಬೇಕಾಗ, ದೇವರನ್ನು ತಿಳಿದವರು ಮುನಿಗಳು, ದೇವರನ್ನು ಪೂರ್ತಿ ತಮ್ಮ ಯೋಗ್ಯತೆ ತಕ್ಕಂತೆ ಅಂದರೆ ಪೂರ್ಣ ಪ್ರಜ್ಞರಾದ್ದರಿಂದ ಮುನಿಗಳು. ಪರಮಾನಂದ ಸುತೀರ್ಥ ಸೂರ್ಯರಾಜ, ಪರಮಾನಂದ ಆನಂದ ತೀರ್ಥ ಮಹಾಮುನಿರಾಜ ಹರಿಗಾಥಾಂ. ಆಚಾರ್ಯರು ಮಹಾಮುನಿ ಅಂತ, ಮುನಿ ಮಹಾಮುನಿ ಹೀಗೆಲ್ಲ ವಿಶೇಷಣಗಳು. ತಸ್ಮಾನ್ ಮುನಿ ರೀತ್ಯಾಚಕ್ಷತೆ, ತಸ್ಮಾನ್ ಮುನಿ ರೀತ್ಯಾಚಕ್ಷತೆ ಇತಿ ಭಲ್ಲವೇಯ ಶ್ರುತಿ. ಕಥಂಚ ಅನ್ಯಥಾ ಮಾನಸಂ ತಪಃ ಸ್ಯಾತ್, ಇಲ್ಲದೆ ಹೋದರೆ ಮನನ ಮಾಡದೆ ಹೋದರೆ ಬರೀ ಸುಮ್ಮನೆ ಇದ್ದರೆ ತಪಸ್ಸು ಯಾಕಾಗತ್ತೆ, ತಿಳಿದೆ ಏನು ಗೊತ್ತಿಲ್ಲ ಸುಮ್ಮನೆ ಕೂತ, ಗೊತ್ತಿದ್ದು ಸುಮ್ಮನೆ ಕೂತ, ಏನು ಗೊತ್ತಿಲ್ಲ ಸುಮ್ಮನೆ ಕೂತ ಅಂಬೋದು ಅದು ಪಾಂಡಿತ್ಯ ಇಲ್ಲ ಅಂತ ಅರ್ಥ. ಎಲ್ಲ ಗೊತ್ತಿದ್ದು ಸುಮ್ಮನೆ ಕೂತಿದ್ದಾನೆ ಅಂದರೆ ಒಳ್ಳೆ ಪಾಂಡಿತ್ಯ ಇದೆ ಅಂತ ಅರ್ಥ. ಅದಕ್ಕೆ ಮೌನ ಶಬ್ದಕ್ಕೆ ಎರಡರ್ಥ, ತಿಳುವಳಿಕೆ ಇಲ್ಲದೇನು ಮೌನ ಇರಬಹುದು, ತಿಳುವಳಿಕೆ ಇದ್ದು ಮೌನ ಇರಬಹುದು. ಅದು ಎಂಥ ಮೌನ ಇರಬೇಕು ಯಾವಾಗಲೂ? ತಿಳುವಳಿಕೆ ಇದ್ದು ಮೌನ ಇರಬೇಕು, ಅದು ಗ್ರೇಟ್. ಅದು ಅದಕ್ಕೆ ಹನುಮಂತ ಮಾತಾಡಲೇ ಇಲ್ಲ, ಅಷ್ಟು ಜನ ಮಾತಾಡ್ತಿದ್ದಾರೆ, ಅಷ್ಟಾರ್ತೇನೆ ಇಷ್ಟಾರ್ತೇನೆ ಅಂತೇಳಿ ಬಾಯ ಬಿಡಲಿಲ್ಲ. ಆದ್ರೆ ಬಾಯಿ ಅದಕ್ಕೆ ಬಿಡಲಿಲ್ಲ ಅಂತ ಅರ್ಥ ಆಗಿದ್ದು ಜಾಬ್ ಅಂತೇನಿಗೆ ಅರ್ಥ ಆಯ್ತು. ನೀನು ಒಬ್ಬನೇ ಹಾರ್ಲಿಕ್ಕೆ ಸಮರ್ಥ, ನೀನು ಹಾರು ಅಂತ. ಆ ಮನನ ದೇವರ ಚಿಂತನೆ ಮಾಡೋ ವ್ಯಕ್ತಿಗೆ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ ಅಂತ ಜಾಂಬವ ಅಂತ ಅರ್ಥ ಮಾಡಿಕೊಂಡು ಉಳಿದಲ್ಲ ಮೊದಲು ಮಾತಾಡಿಬಿಟ್ರು. ಆದರೆ ಅದು ಉಪಯೋಗ ಬರದಂತೆ ಆಗಿತ್ತು, ಇವ್ರು ಮಾತಾಡಲಿಲ್ಲ, ಎಷ್ಟು ಸಾಮರ್ಥ್ಯ ತೋರಿಸಿದ್ರು. ತಸ್ಮಾನ್ ಮುನಿ ಇತ್ಯಾಚಕ್ಷತೆ ಕಥಂಚ ಅನ್ಯಥಾ ಮಾನಸಂ ತಪಸ್ಸ್ಯಾತ್. ಇಲ್ಲದ ಹೊರ ತಪಸ್ಸಾಗತ್ತೆ, ಅದು ತಪಸ್ಸಾಗಬೇಕಾದ್ರೆ ಆ ರೀತಿಯೇ ಇರಬೇಕು. ಆ ಯಾವ್ದು ಉಪನಿಷತ್ತುಗಳಿದೆ, ವೇದಗಳಿದೆ ಅಂತ ಹೇಳ್ತಾರೆ, ಕನ್ಫರ್ಮ್ ಮಾಡ್ತಾರೆ. ನಚ ಪುನರಾವರ್ತತೆ ಈ ರೀತಿ ತೇನೆ ಸರ್ವೇ ವ್ಯಾಖ್ಯಾತ ಬ್ರಹ್ಮಸೂತ್ರಗಳು. ಆ ರೀತಿ ಒಂದು ವಿಷಯವನ್ನು ನಿಗಮನ ಮಾಡೋದು, ಇದೇ ಅರ್ಥ ನಿಶ್ಚಿತ ಅಂತ ಹೇಳೋದಕ್ಕೆ ರಿಪೀಟ್ ಮಾಡೋ ಪದ್ಧತಿ ಇದೆ. ಮತ್ತು ಉಪನಿಷತ್ತಿನಲ್ಲಿ ಕೊನೆಯ ವಾಕ್ಯಗಳು ಬಂದಾಗ ಅದು ಎರಡು ಸರ್ತಿ ಹೇಳ್ತಾನೆ, ಅಲ್ಲಿ ಮುಗೀತು ಅಂತ ಅರ್ಥ. ಎರಡು ಸರ್ತಿ ಹೇಳಿದ್ರೆ ಏನರ್ಥ? ಅಲ್ಲಿಗೆ ಮುಕ್ತಾಯವಾಗಿದೆ. ಈ ರೀತಿ ಅನೇಕ ಅರ್ಥ ಕೊಡೋದ್ರಿಂದ ಅಲ್ಲಿ ಹೇಳ್ತಾನೆ, ನಾನು ಅಂಗಸೌಷ್ಠವಂ ಸೌಮ್ಯತ್ವಂ ತತ್ ಕಥಂ ಮಾನಸಂ ತಪ ಉಚ್ಯತೆ. ಸೌಮ್ಯತ್ವ ಅಂದ್ರೆ ಏನು? ಹೊರಗೆ ಕಾಣುತ್ತೆ, ಅಪಿಯರೆನ್ಸ್ ಅನ್ನು ಸೌಮ್ಯ ಅಂತ ಕರೀತಾರೆ, ಮಾನಸ ತಪಸ್ಸು ಅಂತ ಹೇಗೆ ಕರಿತೀರಿ ಅಂತ ಪ್ರಶ್ನೆ ಬಂತು. ಅದು ಫಿಸಿಕಲ್ ಅಪಿಯರೆನ್ಸ್, ಅದು ಸೌಮ್ಯ. ಸೌಮ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಫಿಸಿಕಲಿ ಅಂತ ಅರ್ಥ. ನೀವು ಶಾರೀರಂ ತಪನ್ನು ಹೇಳಬೇಕಾಗಿತ್ತು, ಇಲ್ಲಿ ಯಾಕೆ ಹೇಳಿದ್ರಿಂದ ಆಚಾರ ಹೇಳ್ತಾರೆ? ಯಾತಕ್ಕೆ ಹೇಳಿದ್ರಿ ಅಂದರೆ, ಕ್ರೂರತನ ಇಲ್ಲದಿರುವಿಕೆ ಮನಸ್ಸನ್ನೇ ಹೊರಗೆ ಕಾಣುತ್ತಷ್ಟೆ. ಮನಸ್ಸಲ್ಲಿ ಏನಿಲ್ಲ, ಅದು ಎಕ್ಸಿಬಿಷನ್ ದೇಹದಿಂದ. ಆ ಇರೋದೆಲ್ಲಿ? ಅದು ಮನಸ್ಸಿನೊಳಗೆ. ಅದಕ್ಕೆ ಮನಸ್ಸಿನ ತಪಸ್ ಅಂತಲೇ ಕರೆದಿತ್ತು. ಮನಸ್ಸಿನೊಳಗೆ ಯಾವುದಿಲ್ಲ ಅದನ್ನು ಮುಖದಲ್ಲಿ ತೋರಿಸೋಕ್ಕೆ ಸಾಧ್ಯ ಇಲ್ಲ. ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೆದಿರೋದ್ರಿಂದ ಆ ಮಾತಿಗೆ ಅರ್ಥ ಇದೆ. ಶಾರೀರಂ ತಪಃ ಸೌಮ್ಯತ್ವಮಿತಿ ಮೌನಂ ವಾಂಗ್ ನಿಯಮನಂ ಇತಿ ಅನ್ಯಥಾ ಪ್ರತೀತಿ ನಿರಾಸಾರ್ಥಮಃ ಮೌನಮಿತಿ. ವಾಂಗ್ ನಿಯಮನ ಮೌನ ಅಂತ ಕೆಲವು ಅರ್ಥ ಬರೀತಾರೆ, ಅದು ಸರಿಯಲ್ಲ. ಮನನ ಅಂದ ಮೌನ ಮೌನ ಅಂತ ಹೇಳಬೇಕೆ ಹೊರತು ವಾಂಗ್ ನಿಯಮನ ಅಷ್ಟೇ ಅಲ್ಲ. ಕುತಏತತ್ತಿತ್ಯಾಹ ಬಾಲ್ಯಮಿತಿ, ಅದಕ್ಕೆ ದೃಷ್ಟ ಎಂದುಕೊಂಡು ಯುಕ್ತಿ ಬಲೋಪೇತತ್ವಂ ಬಾಲ್ಯಂ, ಬಲದಿಂದ ಕೂಡಿರುವಿಕೆ ಬಾಲ್ಯ. ವಿಷಯ ಎಲ್ಲ ಕೇಳಿಕೊಂಡ, ಅಲ್ಲಿ ಇನ್ನು ನೆಕ್ಸ್ಟ್ ಹೇಳೋಂದ, ಹೇಳಕ್ಕೆ ಬರಲಿಲ್ಲ, ಇನ್ನು ಮೆಮೊರೈಸೇಷನ್ ಆಗಿಲ್ಲ ಇನ್ನು ಕೂಡ. ಹತ್ತು ಸರ್ತಿ ಹೇಳಿ 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 ಗಟ್ಟಿ ಮಾಡಿಕೊಂಡ. ಅರ್ಥ ಹೇಳು ಅಂತ ಕೇಳಿದ, ಅರ್ಥ ಗೊತ್ತಿಲ್ಲ ಅಂತ ಹೇಳಿದರು. ಮತ್ತೆ ಹೇಳಕ್ಕೆ ಬರಲಿಲ್ಲ, ಮನನ ಮಾಡಿ ಮಾಡಿ ಏನು ಮಾಡಿಕೊಂಡ, ಗಟ್ಟಿ ಮಾಡಿಕೊಂಡ, ಅವತ್ತು ತಕ್ಷಣ ಹೇಳಿದ. ಸೊ ಮನಸ್ಸಿಗೆ ಏನು ಬಂತೀಗ, ಯುಕ್ತಿ ಸಹಿತವಾದಾಗ ಏನಾಗ್ತದೋ ಬಲಿಷ್ಠನಾಗ್ತ. ಅದಕ್ಕೆ ವೇದಾಧ್ಯಯನ ಎಷ್ಟೇ ಮಾಡಿದರೂ ಕೂಡ ಬ್ರಹ್ಮಸೂತ್ರಗಳ ಅಪ್ಲಿಕೇಶನ್ ಇಲ್ಲದೆ ಹೋದರೆ ಏನಲ್ಲದು, ಬಲಿಷ್ಠತನ ಬಂದಿಲ್ಲ ಅಂತ. ಬ್ರಹ್ಮಸೂತ್ರಗಳೇ ಬಾಲ್ಯವು ಯುಕ್ತಿ ಬಲೋಪೇತತ್ವಂ ಬಾಲ್ಯಂ. ಸ್ಟ್ರಾಂಗ್ ಲಾಜಿಕ್ ಬಿಹೈಂಡ್ ಇಟ್ ಅಂದರೆ ಸ್ಟ್ರಾಂಗ್ ಲಾಜಿಕ್, ಯುಕ್ತಿ ಎಷ್ಟಂತಿದೆ ಅಂತ. ಆಗಮಜ್ಞತ್ವಂ ಪಾಂಡಿತ್ಯಂ, ಕೇಳಿ ಕೇಳಿ ಬರೋದೆಲ್ಲ ಪಾಂಡಿತ್ಯ. ಯುಕ್ತಿಯಿಂದ ಸಂಪಾದನೆ ಮಾಡೋದೆಲ್ಲ ಬಾಲ್ಯ. ಇದು ಬಾಲ್ಯ ಅಂದರೆ ಹುಡುಗತನ ಅಂತ ಅರ್ಥ ಅಲ್ಲ ಅಂತ ಹೇಳಿದೆ. ಯುಕ್ತಿಯಿಂದ ಬಲಿಷ್ಠತೆಯನ್ನು ಸಂಪಾದನೆ ಮಾಡಬೇಕು. ಅಥ ಮುನಿಹಿ ಮನನಶೀಲೋಭವತಿ ಇತ್ಯರ್ಥ. ಏತೇನ ಹಿ ಇದಂ ಸಿತ್ಯುಕ್ತಮರ್ಥಂ ಯದನೇನ ಇತಿ ಹೇತುತ್ವೇನ ಉಪಾದತ್ತೆ. ಎಲ್ಲವನ್ನು ತಿಳಿದಿದ್ದಕ್ಕೆ ಆತನ ಮುನಿ ಅಂತ ಕರೀತಾರೆ. ಯಸ್ಮಾದೇವಂ ಮುನಿಹಿ ತಸ್ಮಾತ್ತಂ ಮುನಿರಿತಿ ಆಚಕ್ಷತೆ. ಅದಕ್ಕೆ ಮನ ಜ್ಞಾನೇ ಇತಿ ಅತಃ ಇಕಾರ ಪ್ರತ್ಯಯ. ಈ ಮನ ಮೌನ ಶಬ್ದಕ್ಕೆ ಮನನ ಎಂಬ ಅರ್ಥ ಕೋಶದಲ್ಲೇ ಇದೆ, ಧಾತು ಇರೋದೇ ಹಾಗೆ. ಮನ ಜ್ಞಾನಿ ಅಂತಿರೋದು ಪಾಣಿನಿ ಸೂತ್ರನ ಕೋಟ್ ಮಾಡಿದರು, ಕೋಟ್ ಮಾಡಿ ಅದ್ರ ಇರೋದು ಅರ್ಥನೇ ಮೌನಿ. ಇನ್ನು ಪ್ರತ್ಯಯ ಅಂದ್ರೆ ವಿಕಾರ ಅಂದ್ರೇನು? ಮನನ ಹೊಂದಿರೋನು ಧನ, ಇರೋನು ಧನಿ, ಮನಸ್ಸು ಸರಿಯಾಗಿರೋನು ಮೌನಿ ಅಂತ ಹೇಳೋದಕ್ಕೆ ಪದ ಉಪಯೋಗಿಸಿದ್ದಾರೆ. ಉಪಾಧಾಯ ಉಕಾರಶ್ಚ ಉಪಾಧಾಯ ಗುಣೇರ್ಭಾವಶ್ಚ ಮೌನಂ. ಅದು ಹೇಗೆ ಡಿರೈವ್ ಆಯಿತು ಅಂತ ಹೇಳ್ತಾರೆ. ಮನ್ನಾಗಿ ಮೌನಂ ಅಂತ ಬರಲಿಕ್ಕೆ ಎಲ್ಲ ಸೂತ್ರಗಳ ಬ್ಯಾಕ್ಗ್ರೌಂಡ್ ಇದೆ ಅಂತ ಅರ್ಥ. ತಚ್ಚ ಮನನಶೀಲತ್ವಂ, ಮನನಶೀಲತ್ವಂ ಸು ಮನನ ಶೀಲ. ಒಂದು ವಿಚಾರ ಮಾಡೋದಲ್ಲ, ಏನೇ ಕೊಟ್ಟರು ವಿಚಾರ ಮಾಡೇ ಮಾತಾಡ್ತಾರೆ. ಮನನ ಶೀಲ ನೇಚರ್ ಇರೋದೇ ಹಾಗೆ, ಯಾವುದನ್ನು ಕೂಡ ಏನೋ ಮಾತು ಗೊತ್ತಿಲ್ಲದ ಸುಮ್ಮನೆ ಇರ್ತಾನೆ ಹೊರತು ಏನೋ ಉತ್ತರ ಕೊಡೋದಿಲ್ಲ. ಉತ್ತರ ಕೊಟ್ಟಾಗ ಏನಿರಬೇಕು ಅದಕ್ಕೊಂದು? ವಿಚಾರ ಮಾಡಿ ಉತ್ತರ, ವಿಚಾರ ಮಾಡಿ ಮಾತಾಡಿರ್ತಾರೆ. ಜಡ್ಜ್ಮೆಂಟ್ ಕೊಟ್ಟ ಅಂದರೆ ಸುಮ್ಮನೆ ಕೊಡೋಂಗಿಲ್ಲ, ಏನು ಮಾಡಬೇಕತ್ತ? ವಾದ ಪ್ರತಿವಾದ ಎಲ್ಲ ಕೇಳಿಕೊಂಡು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಮೊದಲು ಅನುವಾದ ಮಾಡಿ ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಆಧಾರಪೂರ್ವಕ ಕೊಡಬೇಕು. ಅದು ಹೇಗೋ ಇದು ಹಾಗೇನೆ. ಮನನ ಅಂತ ಹೇಳಿದರೆ ಸುಮ್ಮನೆ ಕೊಡೋದಲ್ಲ, ಯುಕ್ತಿ ಫಲದ ಆಗಮಾರ್ಥಸ್ಯ ಯುಕ್ತಿ ಫಿರ್ ಅನುಸಂಧಾನ. ವಾಯುದೇವರು ಜೀವೋತ್ತಮರು ಹೌದು ಎಲ್ಲ ನೋಡಿಕೊಂಡ, ಜೀವೋತ್ತಮತ್ವ ಕನ್ಫರ್ಮ್. ಅದು ಮನನದಿಂದ ಬರೋ ಸಿದ್ಧಿ, ಅದು ಆ ರೀತಿ ಮಾಡಬೇಕು. ಇತ್ಯತಃ ಇಕಾರ ಪ್ರತ್ಯಯ ಅಥ ವರ್ಣಶೀಲತ್ವ ಮಾಗಮಾರ್ಥಸ್ಯ ಯುಕ್ತಿಭಿಃ ಅನುಸಂಧಾನಂ ಉಕ್ತಾರ್ಥ ಅನಂಗೀಕಾರೇ ಬಾಧಕ ಮಾಹ ಕಥಮಿತಿ ಮೌನಮಿತಿ ಶೇಷ. ಈ ಅರ್ಥ ಬಿಟ್ಬಿಟ್ಟು ಸುಮ್ಮನೆ ಮೌನ ಅಂತ ಹೇಳಿದ್ರೆ ಅರ್ಥ ಇಲ್ಲ, ಈ ಅರ್ಥನೇ ಹೇಳಬೇಕು ಅಂತ ಪ್ರೂಫ್ ಕೊಟ್ರು. ವಾಂಗ್ ನಿಯಮ ಏವ ನ ಮೌನಂ ಕಿಂತ್ವತ್ರ ತತ್ಕಾರಣ ಮನೋ ನಿಯಮೋ ಲಕ್ಷ್ಯತೆ ಇತಿ ಕಶ್ಚಿತ್. ಇನ್ನಕ್ಕೆದ್ರು ಹೇಳ್ತಾರೆ, ಇಲ್ಲ ಮನಸ್ಸಿನ ನಿಗ್ರಹವನ್ನೇ ಏನಂತ ಕರೆದಿದ್ದಾರೆ ಇಲ್ಲಿ ಮೌನ ಅಂತ ಕರೆದಿದ್ದಾರೆ ಅಂತ ಹೇಳಿದರೆ ಸರಿಯಲ್ಲ. ಯಾಕೆ ಮುಂದೆ ಪದ ಇದ್ದೇ ಇದೆ ಆತ್ಮವಿನಿಗ್ರಹ ಅಂತೇಳಿ, ರಿಪಿಟೇಷನ್ ಆಗುತ್ತೆ ಅಷ್ಟೇ, ಅವ್ರು ಹೊಸ ಅರ್ಥ ಆಗೋದಿಲ್ಲ, ಅದು ಹೇಳಬಾರ್ದು. ತದಸತ್ ಆತ್ಮವಿನಿಗ್ರಹ ಇತಿ ಪುನರುಕ್ತಿ ದೋಷಾತ್. ಅಂದರೆ ಮೌನ ಶಬ್ದಕ್ಕೆ ಮನೋನಿಗ್ರಹ ಅಂತ ಅರ್ಥ ಮಾಡಿದರೆ ಮುಂದೆ ಅದೇ ಅರ್ಥದ ಪದ ಇರೋದ್ರಿಂದ ರಿಪಿಟೇಷನ್ ಆಗುತ್ತೆ, ಆದ್ದರಿಂದ ಅರ್ಥ ಮಾಡದೆ ಬೇರೆ ಅರ್ಥ ಮಾಡಬೇಕು. ಇತಿ ಪುನರುಕ್ತಿ ದೋಷಾತ್ ಕಥಂಚಿತ್ ಪರಿಹಾರೇಪಿ ಮುಖ್ಯಾರ್ಥ ಸಂಭವೇ ಲಕ್ಷಣಾಶ್ರಯಣ ಶೈವ ದೋಷತ್ವಾತ್. ಏನೋ ಕಷ್ಟಪಟ್ಟು ಪುನರುಕ್ತಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಹೋಗಬಹುದು, ಉಪಯೋಗ ಇಲ್ಲ. ಮುಖ್ಯಾರ್ಥದಲ್ಲೇ ಮೌನ ಶಬ್ದಕ್ಕೆ ಮರಣ ಅಂತ ಅರ್ಥ ಬಂದಿರಬೇಕಾದ್ರೆ ಇನ್ನೊಂದು ಅರ್ಥ ಮಾಡ್ತೇನೆ ಎಂಬುದು ಸರಿಯಲ್ಲ. ಎಷ್ಟೊತ್ತು ಹೇಳಿದ್ದಾರೆ, ಯಾವುದೇ ಶಬ್ದಕ್ಕೆ ಮುಖ್ಯಾರ್ಥ ಮಾಡಬೇಕು ಮೊದಲು ಲಕ್ಷಣಾರ್ಥ ಮಾಡಬೇಕು. ಏನು ಹೇಳಿದ್ರು? ಮುಖ್ಯಾರ್ಥನೇ ಮಾಡಬೇಕು. ಮುಖ್ಯಾರ್ಥ ಕೂಡದೆ ಹೋದಾಗ ಏನು ಮಾಡಬೇಕು? ಲಾಕ್ಷಣಿಕ ಅರ್ಥ ಮಾಡಬೇಕು. ಮುಂದೆ ಹೇಳ್ತಾರೆ ಇಷ್ಟು ತಪಸ್ಸಿನ ವಿಭಾಗ. ಈಗ ಅದನ್ನು ಮೂರು ಭಾಗ ಮಾಡ್ತಾರೆ. ಮತ್ತೆ ಇದೇ ತಪಸ್ಸು ವಾಂಗ್ಮಯ ತಪಸ್ಸನ್ನೇ. ವಾಂಗ್ಮಯ ತಪಸ್ಸು ಮತ್ತೆ ಮೂರು ವಿಧ, ಸಾತ್ವಿಕ ರಾಜಸ ತಾಮಸ. ಶಾರೀರಿಕ ತಪಸ್ಸು ಮೂರು ವಿಧ, ಮತ್ತೆ ಮಾನಸ ತಪಸ್ಸು ಮೂರು ವಿಧ. ಅದನ್ನು ಹೇಳೋದಕ್ಕೆ ಹೇಳ್ತಾರೆ. ಅದು ಜನರಲ್ ಸಾತ್ವಿಕತ್ವ ಡೆಫಿನೇಷನ್ ಏನು ಅಂದರೆ ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಇಷ್ಟೆಲ್ಲ ಕೂಡ ಯಾತಕ್ಕೆ ಮಾಡಿದ ಅಂದರೆ ಅವನು ಕೇವಲ ಅಫಲಾಕಾಂಕ್ಷಿಭಿ ಫಲಾಪೇಕ್ಷೆ ಇಲ್ಲದೆ ಮಾಡಿಬಿಟ್ರೆ ಅದೇ ಯಾವ ಗುಂಪಿ ಸೇರುತ್ತೆ? ಸಾತ್ವಿಕ. ಫಲ ಬಿಡೋದು ನಂಬರ್ ಒನ್. ಅದು ಫಲ ಬಿಟ್ಟದಷ್ಟ ಕ್ವಾಲಿಟಿ ಚೇಂಜ್ ಆಗೋಯ್ತಾಗಲೇ. ಇವತ್ತು ಮೋಸ ಎಲ್ಲ ಶುರುವಾಗಿದ್ದು ಯಾತಕ್ಕೆ? ಫಲದಿಂದಲೇ ಮೋಸ ಶುರುವಾಗಿದೆ. ಏನೇನೋ ಮಾಡ್ತಿರ್ತಾರೆ, ಬಹಳ ನೀರು ಹಾಕೋದು, ಧಾನ್ಯ ಮತ್ತೊಂದು ಬೆರೆಸೋದು, ಡೂಪ್ಲಿಕೇಟ್ ಮಾಡೋದು, ಎಲ್ಲ ಬಂದಿದ್ದು ಫಲಾಪೇಕ್ಷೆಯಿಂದ. ಫಲಾಪೇಕ್ಷೆನ ಯಾವ ಕಂಟ್ರೋಲ್ ಮಾಡ್ತಾನೆ ಅಲ್ಲಿ ಏನು ಬಂದಾಗ ಲೆಕ್ಕ ಅವನಿಗೆ? ಸಾತ್ವಿಕತ ಬಂತು ಅಲ್ಲಿ ರಾಜಸ ತಾಮಸ ಹೋದಾಗ ಲೆಕ್ಕ. ಪರಿಚಕ್ಷತೆ ಅಫಲ ಆ ಇನ್ನೊಂದು ಅರ್ಥ ಇದೆ. ಫಲನೇ ಕೇಳಬಾರ್ದು. ಆ ಫಲ ಆ ಅಂದರೆ ಪರಮಾತ್ಮ, ಪರಮ ಅನುಗ್ರಹನೇ ಫಲ ಅಂತ ತಿಳ್ಕೊಂಡ್ರೆ ಸಾತ್ವಿಕ. ನೆಗೆಟಿವ್ ಏನೋ ಫಲ ಬಿಡೋದು, ಈ ಪಾಸಿಟಿವ್ ಏನೋ ದೇವರ ಅನುಗ್ರಹ ಆಗಲಿ ಅಂತ ಹೇಳೋದು. ಅದೇ ವಿಷ್ಣು ಪ್ರೀತ್ಯರ್ಥಂ. ಪ್ರತಿಯೊಂದು ಕರ್ಮ ಕೊನೆಗೇನಂತ ಹೇಳೋದು? ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ. ಕಷ್ಟ ಏನಾಗುತ್ತದ? ಸಾತ್ವಿಕ. ನಮ್ಮ ಜನ ಆಗಲ್ಲ, ಪುತ್ರ ಎಲ್ಲ ಸೇರಿಸಿಬಿಟ್ಟು ಕೊಡೆ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳ್ತಾರೆ. ಅದೇನಾಯ್ತದ? ಎಲ್ಲ ಕೊಟ್ಟು ಸಂಬಳನೂ ಕೊಡ್ರಿ ಅಂತ ಹೇಳಿದಾಗ ಅದು ಉಪಯೋಗ ಇಲ್ಲ. ಅದು ಏನಾಗಲಿಲ್ಲ, ಫಲ ಬಿಟ್ಟಾಗಲಿಲ್ಲ. ವಿಷ್ಣು ಪ್ರೀತ್ಯರ್ಥ ಒಂದು ಕೇಳಿದರೆ ನಿಜವಾದ ಸಾತ್ವಿಕತ್ವ ಬಂದ ಮೇಲೆ ಮುಖ್ಯ ಫಲನೇ ಹರಿಪ್ರೀತಿ. ಸತ್ಕಾರ ಮಾನ ಪೂಜಾರ್ಥಂ ತಪೋದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಇನ್ನೂ ಕೆಲವಿದೆ. ಸತ್ಕಾರ ಮಾನ ಪೂಜಾರ್ಥಂ ತಪಃ ದಂಭೇನ ಚ ಏವಯತ್ ಕ್ರಿಯತೆ ತತ್ ಇಹ ಪ್ರೋಕ್ತಂ ರಾಜಸಂ ಚಲಂ ಮಧ್ರುವಂ. ಸತ್ಕಾರ ಮಾನ ಪೂಜಾರ್ಥಂ ಎಲ್ಲ ಮಾಡಿದ ಯಾತಕ್ಕೆ? ಹರಿಪ್ರೀತಿ ಏನಿಲ್ಲ ಅವನಿಗೆ, ಫಲನೇ ಇದೆ. ಯಾರ ಫಲ? ಸತ್ಕಾರ ಮಾಡಲಿ ಒಂದು ಫಲ, ಸಮಾನ ಸನ್ಮಾನ ಮಾಡಲಿ, ಪೂಜಾ ಪೂಜೆ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ರೆ ಏನದು? ಉದರ ವೈರಾಗ್ಯ ಬಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಅವ್ರಿಗೆ ಒಳ್ಳೆ ಕೆಲಸನೇ ಮಾಡಿದ, ಕೆಟ್ಟ ಕೆಲಸ ಮಾಡಿ ಪ್ರಸಿದ್ಧಿ ಬರೋದು ಬೇರೆ, ಪ್ರಸಿದ್ಧಿ ಒಳ್ಳೆ ಕೆಲಸನೇ ಮಾಡಿದ. ಆದ ತಕ್ಷಣ ಏನಾಯ್ತು ಅಂದ್ರೆ ರಾಜಸ ಗುಂಪು ಸೇರಿಕೊಂಡ್ವಿ. ಫಲಾಪೇಕ್ಷೆ ಬಂದ ತಕ್ಷಣ ರಾಜಸ. ಹೇಳಿದ್ರಲ್ಲ ಎಂಥ ಕೀರ್ತಿ ಅದು, ಸತ್ಕೀರ್ತಿ. ಸತ್ಕೀರ್ತಿ ಅಂದ್ರೇನು? ವಿಷ್ಣು ಪ್ರೀತಿಯಿಂದ ಬರೋ ಕೀರ್ತಿ ಅದು. ವಿಷ್ಣು ಪ್ರೀತಿಯಿಂದ ಬರೋ ಕೀರ್ತಿ ಬೇರೆ, ಬರೀ ಕೀರ್ತಿ ಬೇರೆ. ವಿಷ್ಣು ಪ್ರೀತಿ ಬಗ್ಗೆ ಅವನು ಸೆಕೆಂಡರಿ, ಅದು ತತ್ವನಿರ್ಣಯ ಉದ್ದೇಶ ಅಂತ ಹೇಳಿದ್ದಾರೆ ವಾದಕಥೆಯಲ್ಲಿ. ತತ್ವನಿರ್ಣಯ ಪ್ರಧಾನ ಆಗಬೇಕು. ಬೈಶಾಸ್ ತತ್ವನಿರ್ಣಯ ಆದರೆ ವಾದ ಅಲ್ಲ. ಏನಾಗಬೇಕು ಅದು? ತತ್ವನಿರ್ಣಯ ಉದ್ದೇಶ, ತತ್ವ ಉದ್ದೇಶನೇ ಇರಬೇಕು. ಮತ್ತು ಮಠಕ್ಕೆ ಹೋಗಿದ್ದೆ, ಮಠಕ್ಕೆ ಹೋಗಿ ಉದ್ದೇಶದಿಂದನೇ ಹೋದ. ಸಿನಿಮಾಗೆ ಹೋಗ್ತಾ ದಾರಿಯಲ್ಲಿ ಟಿಕೆಟ್ ಸಿಗೋ ಲೇಟ್ ಆಯ್ತು ಅಂತ ಹೋದ, ಅದು ಅಲ್ಲಿ ಉದ್ದೇಶ ಅಲ್ಲ. ಅದು ಈ ಉದ್ದೇಶನೇ ಏನಿರಬೇಕು ಇವನಿಗೀಗ? ಅದೇ ಇರಬೇಕು, ಆ ಭಾವನೆ ಇರಬೇಕು. ಅದು ಅರ್ಥ ಮಾಡಿಕೊಂಡ್ರೆ ಉದ್ದೇಶ ಅನ್ನೋ ಪದದಲ್ಲಿ ಸಾರ್ಥಕ್ಯ ಇದೆ. ಇವನಿಗೆ ಅದಿಲ್ಲ. ಸತ್ಕಾರ ಮಾನ ಪೂಜಾರ್ಥಂ ವಿಷ್ಣು ಪ್ರೀತಿ ಸೆಕೆಂಡರಿ ಹೊರತು ಪ್ರೈಮರಿ ಅವನಿಗೆ ಸತ್ಕಾರ ವಿಷ್ಣು ಬಿತ್ತುಕೊಂಡು ಏನು ಮಾಡೋಣ್ರಿ? ಸತ್ಕಾರ ಮಾನ ಪೂಜೆ ಬೇಕು ಅಂತ ಹೇಳಿದೆ. ಅದು ಉಪಯೋಗ ಇಲ್ಲ. ತಪೋ ದಂಭೇನ ಚೈವಯ್ಯತ್ ಅದೇ ಮಾರೀಚ, ಭಾವಿ ಮಾರೀಚ ದಂಭದಿಂದ ತಪಸ್ ಮಾಡ್ತದೆ. ದುರ್ಯೋಧನ ಕೇಳ್ತಾರೆ ಭೀಷ್ಮರು, ಭೀಷ್ಮರು ದುರ್ಯೋಧನ ಹೋಗ್ತಾನೆ, ಎಲ್ಲ ಗಾಯ ಅವನಿಗೆ ಬೆಕ್ಕಾಬಿಟ್ಟು ಹೇಳ್ತಿದ್ದಿರ್ತಾನೆ ಭೀಮಸೇನ ದೇವರಿಂದ, ಗೋಳಾಡ್ತಾನೆ ಹೋಗ್ಬಿಟ್ಟು. ಅವ ತಕ್ಷಣ ಔಷಧಿ ಹಾಕಿದ್ರಂತೆಲ್ಲ ಅವನು, ವಿಶ್ವಾಚಾರ್ಯ ಅದು ಗೊತ್ತಿತ್ತು. ಸೇನಾಧಿಪತಿ ಆದವ್ರಿಗೆ ಏನು ಗೊತ್ತಿರಬೇಕು, ಒಳ್ಳೆ ಡ್ರೈವರ್ಗೆ ಮೆಕ್ಯಾನಿಕ್ ಗೊತ್ತು, ಮೆಕ್ಯಾನಿಕ್ ಗೊತ್ತು, ಇದ್ರ ಪ್ರಯೋಜನ ಇಲ್ಲ. ಎಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ಬೇಕು ಆಮೇಲೆ, ಅದು ಪಂಕ್ಚರ್ ಹಾಕ್ಲಿಕ್ಕೆ ಬರೋದಿಲ್ಲ, ಇದು ಮಾಡಕ್ಕೆ ಬರೋದಿಲ್ಲ, ಚೇಂಜ್ ಮಾಡಕ್ಕೆ ಬರೋದಿಲ್ಲ ಅಂತ ಕೇಳಿದ್ರು ಸ್ಟೆಪ್ನಿನ ಅವ್ನು ತಗೊಂಡು ಏನು ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಸೇನಾಧಿಪತಿಗೆ ಎಲ್ಲ ಗೊತ್ತಿರಬೇಕು. ಭೀಷ್ಮರು ಏನು ಮಾಡಿದ್ರಂತೆ, ಔಷಧಿ ಹಾಕಿದ್ರಂತೆ. ಎಂಥ ಔಷಧಿ ಗೊತ್ತೋ, ಅದು ಇನ್ಸ್ಟೆಂಟ್ ಕ್ಯೂರ್. ಆ ಕಾಲಕ್ಕೆ ಯುದ್ಧದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಅದು. ಒಂದು ಕೇಸ್ ಹೇಳಿದ್ರಿಂದ ಅಷ್ಟೆಲ್ಲ ಪೆಟ್ಟಿಂದ ಬಂದಿರ್ತಾರೆ, ಮರದಿ ಶುದ್ಧ ಹೇಗೆ ಮಾಡ್ತಿದ್ರು ಅಂತ ವ್ಯವಸ್ಥೆ ಇತ್ತು. ಅದಕ್ಕೆ ಈ ರೀತಿ ಔಷಧಿ ಮಡಿಗೆ ಗೊತ್ತಲ್ಲ, ಎಷ್ಟೊತ್ತೆ ಆಟದಲ್ಲಿ ಏಟು ತಿಂದು ಹೋಗಿರ್ತಾರೆ, ಮತ್ತೆ ಬ್ಯಾಟ್ ಮಾಡಿ ಸೆಂಚುರಿ ಹೊಡಿತಾನೆ ಬಂದು. ಅವನು ಪೇನ್ ಕಿಲ್ಲರ್ ತಕ್ಷಣ ಏನು ಮಾಡಿರ್ತಾರೆ, ಈಗ ಪೇನ್ ಹೋಗದಂತೆ ಗೊತ್ತಾಗದಂತೆ ಮಾಡಿರ್ತಾರೆ. ಅದೆಲ್ಲ ಇವತ್ತು ಗೊತ್ತಿದೆ, ಇನ್ಸ್ಟೆಂಟಾಗಿ ಏನು ಮಾಡುತ್ತದ, ಪೇನ್ ಗೊತ್ತಾಗದಂತೆ ಮಾಡಿಬಿಟ್ಟದ್ದು, ಕೆಲಸ ಮಾಡಿಬಿಡ್ತಾನು. ಅಲ್ಲಿ ಆಗಲ್ಲ, ಕ್ಯೂರೇ ಮಾಡ್ತಿತ್ತು ಅಂತ ಶಕ್ತಿ ಇತ್ತು ಅವರಿಗೆ. ಅಷ್ಟೆಲ್ಲ ಮಾಡಿಬಿಡ್ತಾರೆ. ಆ ಕೇಳ್ತಾನು, ಯಾಕೆ ಪ್ರತಿನಿತ್ಯ ನಾವೇ ಸೋಲ್ತೀವಲ್ಲ ಯಾತಕ್ಕೆ ಅಂತ ಕೇಳ್ತಾರೆ. ಇಷ್ಟು ಬದ್ರು ಅವ್ರಿಗೆ ಯುದ್ಧ ಮಾಡೋ ಆಸೆ ಬಿಟ್ಟಿರು, ಪ್ರತಿನಿತ್ಯ ನಾವೇ ಸೋಲ್ತೀವಲ್ಲ, ಏನು ಕಾರಣ ಅಂತ ಕೇಳಿದ್ರೆ ವಿಶ್ವೋಪಾಖ್ಯಾನ ಅಂತ ಒಂದೇನು ಹೇಳ್ತಾರೋ, ಹಿಂದಿನ ಕಥೆಯೆಲ್ಲ ಹೇಳ್ತಾರೆ. ಪರಮಾತ್ಮ ನಿಮ್ಮನ್ನು ಕೊಲ್ಲಕ್ಕೆ ಅವತಾರ ಮಾಡಿರೋದು, ನೀವೆಲ್ಲ ರಾಕ್ಷಸ, ಹೀಗೆ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ. ಇವೆಲ್ಲ ರಾಕ್ಷಸರು, ಪಾಂಡವರೆಲ್ಲ ದೇವತೆಗಳು. ಇವತ್ತು ವಿಶ್ವವರು ಸಿಗುತ್ತಾ ವಾಕ್ಯ ವಿಶ್ವೋಪಾಖ್ಯಾನ ಅಂತಾನೆ ಹೆಸರು ಅದಕ್ಕೆ. ಅಧ್ಯಾಯ ಪೂರ್ತಿ ಇದೆ. ಅವರೆಲ್ಲ ದೇವತೆಗಳು, ದೇವ ಕಾರ್ಯಕ್ಕೋಸ್ಕರ ಅವರು ಬಂದಿದ್ದಾರೆ. ರಕ್ಷಕನಾಗಿ ಕೃಷ್ಣ ಇದ್ದಾನೆ, ಸಾಕ್ಷಾತ್ ನಾರಾಯಣನಾಥ. ವಿಶ್ವಂ ವಿಷ್ಣು ವಷಟ್ಕಾರ, ವಿಶ್ವೋಪಾಖ್ಯಾನ ಸರಿಯಾಗಿ ಬಂದಿದೆ. ಅದೆಲ್ಲ ದುರ್ಯೋಧನ ಕೇಳಿ ಏನು ಉತ್ತರ ಕೊಡೋಗಿಲ್ಲ, ಅವ್ರು ಏನು ಮಾಡೋಗಿಲ್ಲ. ಈಗ ಬರೀ ಏನನ್ನಂತೆ, ಓ ನಿಮ್ಮ ದೇವರಿಗೆ ದೊಡ್ಡ ನಮಸ್ಕಾರ ಅಂದಂತೆ. ಅದಕ್ಕೆ ದಂಭಾರ್ಥಂ, ಯಾತಕ್ಕೆ ಮಾಡ್ದ ಅವನು, ಆಚಾರ್ಯ ಬರೀತಾರೆ, ದಂಭಾರ್ಥಮೇವ, ದಂಭಕ್ಕೋಸ್ಕರ ಮಾಡಿದ್ನೆ ಹೊರತು ಅನುಭಕ್ತಿಯಿಂದ ಮಾಡಲಿಲ್ಲ. ಸೊ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು ಕೂಡ ಏನು ಬರಲಿಲ್ಲ, ಅವನಿಗೆ ಪುಣ್ಯ ಬರಲಿಲ್ಲ. ಆ ಪದ ಉಪಯೋಗಿಸ್ತಾರೆ. ಈ ಪದ ಗೊತ್ತಿದ್ರೆ ಅವನದು ಸಾತ್ವಿಕವಾದ ನಮಸ್ಕಾರ ಆಗಲಿಲ್ಲ, ಆದ್ದರಿಂದ ಅದು ಫಲ ಸಿಗಲಿಲ್ಲ. ಸರಿಯಾಗಿ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಕೃಷ್ಣ ನಮಸ್ಕಾರ ಮಾಡಿದರೆ. ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಾಣಾಮಹ ದಶಾಶ್ವಮೇಧಾವ ಭೃತೇನ ತುಲ್ಯ. ಹತ್ತು ಅಶ್ವಮೇಧ ಯಾಗಗಳನ್ನು ಸಾಂಗೋಪಾಂಗ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಯಾವಾಗ ಬರುತ್ತೆ, ಕೃಷ್ಣನ ನಮಸ್ಕಾರ ಒಂದು ಹಾಕಿದ್ರೆ ಅಷ್ಟು ಬರುತ್ತೆ, ಗೊತ್ತಾಯ್ತಾ. ಅಂಥದ್ದು ಅದು ಇನ್ನೊಂದು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಮತ್ತೆ ಕೃಷ್ಣಾವ್ರತ ಮಾಡೋದ ಮಾತು. ಏನು ವ್ಯತ್ಯಾಸ ಅಂದರೆ, ದಶಾಶ್ವಮೇಧಿ ಪುನರೇತಿ ಜನ್ಮ, ಹತ್ತು ಅಶ್ವಮೇಧ ಮಾಡಿದ್ರು ಸ್ವರ್ಗಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಮತ್ತೆ ಹುಟ್ಟೋದೇ ಇಲ್ಲ, ಇಂಥ ಪುಣ್ಯ ಬರುತ್ತೆ ಅಂತ ಹೇಳಿದ ಮೇಲೆ ದುರ್ಯೋಧನೆ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ, ಅದು ನಮಸ್ಕಾರನೇ ಅಲ್ಲ ಅದಕ್ಕೆ ಬರಲಿಲ್ಲ ಅಂತ. ನಮಸ್ಕಾರದ ಆಭಾಸ ಮೂಢಗ್ರಾಹೇಣ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ಇದು ಫಲ ಸಿಗುತ್ತೆ, ಚಲ ಅಧ್ರುವ ಅಸ್ಥಿರ ಫಲ, ಚಂಚಲ ಫಲ ಸಿಗುತ್ತೆ ಹೊರತು ನಿಶ್ಚಿತ ಫಲ ಸಿಗೋದಿಲ್ಲ. ಅದಕ್ಕೆಂಥ ಫಲ, ಅಚಂಚಲ ಸ್ಥಿರವಾದ ಪದ ಧ್ರುವ, ಧ್ರುವನಿ ಧ್ರುವ ಪದವಿ ಸಿಕ್ತು. ವಿಷ್ಣುವಿನ ಆರಾಧನೆ ಮಾಡಿದ್ದರಿಂದ ಧ್ರುವ ಪದವಿ ಸಿಕ್ತು. ಇವರಿಗೆಲ್ಲ ಚಂಚಲವಾದ ಸುಖ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹೇಳಿದ್ನಲ್ಲ, ನಿತ್ಯ ನಾವೇ ಸೋಲ್ತೀವಲ್ಲ ಯಾತಕ್ಕೆ ಅಂತ ಕೇಳ್ತಾನೆ ಹೋಗ್ಬಿಟ್ಟು. ಒಂದು ರಾತ್ರಿ ಮೂರನೇ ದಿವಸ ನಾಲ್ಕನೇ ದಿವಸ ಯುದ್ಧ ಮುಗಿದಾಗ ಹೋಗಿ ಗೊಳಾಡ್ಕೊಂಡು ಬೈಯೆಲ್ಲ ಗಾಯ ಬೇರೆ, ರಿಸಲ್ಟ್ ಹೋಪ್ಲೆಸ್. ಅವ ಏನು ಮಾಡಿದಾರೆ ಅವ್ರು ಕೇಳ್ಕೊಂಡು, ಯಾಕೆ ನಾವು ಪ್ರತಿನಿತ್ಯ ಸೋಲ್ತೀವಿ ಅಂತ ಕೇಳಿದರೆ ಅದೇ ಪ್ರಸಂಗ. ಆಗ ಅವ್ರಿಗೆ ಹೇಳ್ತಾರೆ ವಸ್ತುಸ್ಥಿತಿ ನೋಡು ಅಂತ ಹೇಳಿಬಿಡ್ತಾರೆ ಕೇಳಿದ್ದಕ್ಕೆ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯ ಉತ್ಸಾಧನಾರ್ಥಂ ವಾ ತತ್ತಾಮ ಸಮುದಾಹೃತಂ. ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯ ಉತ್ಸಾಧನಾರ್ಥಂ ವಾ ತತ್ ತಾಮಸ ಮುದಾಹೃತಂ. ಮೂಢಗ್ರಾಹೇಣ, ಮೂಢನಂಬಿಕೆಯನ್ನು ಮಾಡ್ತಾರೆ, ಅಲ್ಲಿಂದ ಶುರುವಾಯಿತು. ಮತ್ತೇನಿಲ್ಲ, ಜ್ಞಾನನೇ ಇಲ್ಲ, ಇಲ್ಲಿಂದ ಮೊದಲೇ ತಪ್ಪದು. ಅದಕ್ಕೆ ಅಸಮ್ಮೂಢ ಅಂತ ಪರಮಾತ್ಮ ಹೇಳಿದರು. ಈ ರೀತಿ ಯಾರು ನನ್ನ ಅಸಮ್ಮೂಢ ತಿಳ್ಕೊತಾನಲ್ಲ ಅವನು ಉದ್ಧಾರ ಆಗ್ತಾನೆ ಅಂತ ಹೇಳಿದ್ದಾನೆ. ಆತ್ಮನಃ ಮೂಢಗ್ರಾಹೇಣ ಅಥವಾ ಆತ್ಮನಃ ಪೀಡಯ, ದೇಹ ದಂಡಿಸ್ತಾನೆ, ಮನಸ್ಸನ್ನು ನೋಯಿಸ್ಕೋತಾನೆ, ಎರಡೆರಡು ಕೆಲಸ. ಅವರೇನು ಹೇಳಿದ, ತನ್ನ ದೇಹದ ಅಂಗನೇ ಕತ್ತರಿಸಿ ಹಾಕೋದು, ಕೈಕಾಲಿ ತುಂಡು ಮಾಡಿ ಹಾಕೋದು, ಏನು ಸುಖನ ಅದು ಒಂದು. ಅದಕ್ಕೆ ಪೀಡಯ, ದೇಹ ಪೀಡೆ ಮನಸ್ಸಿನ ಪೀಡೆ ಮಾಡ್ಕೋತಾನೆ ಅಂತ ತಪಸ್ಸು. ಇನ್ನೊಂದು ಉದ್ದೇಶ ಇದೆ, ಒಂದು ಮೂಢಗ್ರಾಹೇಣ ಆತ್ಮನ, ಎರಡನೇದು ಪೀಡಯ, ಮೂರನೇದು ಪರಸ್ಯ ಉತ್ಸಾಧನಾರ್ಥಂ, ಇನ್ನೊಬ್ಬರನ್ನ ಹಾಳು ಮಾಡಬೇಕು. ತಪಸ್ಸಿನ ಉದ್ದೇಶ ಏನಿದೆ ಅವನಿಗೀಗ, ಇನ್ನೊಬ್ಬರನ್ನ ಹಾಳು, ಆ ಭಾವನೆ ಇರಬಾರ್ದು. ಆತ್ಮೋದ್ಧಾರ ಲೋಕೋದ್ಧಾರ ಇರಬೇಕೇ ಹೊರತು ಇನ್ನೊಬ್ಬರ ನಾಶಕ್ಕೋಸ್ಕರ ಶೂದ್ರ ತಪಸ್ಸಿ ತಪಸ್ಸು ಮಾಡ್ತಿದ್ದೆ. ಯಾತಕ್ಕೆ, ತಾನು ರುದ್ರಪತಿ ಬರಬೇಕು, ಪಾರ್ವತಿ ಪತಿ ಆಗಬೇಕು, ಲೋಕ ನಾಶ ಮಾಡಬೇಕು, ಅದು ಅವನ ಉದ್ದೇಶ ಇತ್ತು. ಎಲ್ಲೆಲ್ಲಿ ಲೋಕನಾಶದ ಉದ್ದೇಶ ಇರುತ್ತೋ ಅದೆಲ್ಲ ಎಂಥ ತಪಸ್ಸು, ತಾಮಸ ತಪಸ್ಸು. ಇದೆಲ್ಲ ಇವತ್ತು ಎಷ್ಟೋ ದಿನ ಒಂದು ಕಡೆ ನೋಡಿದರೆ ಒಳ್ಳೊಳ್ಳೆ ವಿಜ್ಞಾನಿಗಳೆಲ್ಲ ಪಾಪ ಪ್ರಯೋಗ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ದುಷ್ಟರು ಪ್ರಯೋಗ ಮಾಡ್ತಾ ಇರ್ತಾರೆ. ಹೇಗೆ ಬಾಂಬ್ ಹಾಕಬೇಕು ಏನು, ಇದೇ ಯೋಚನೆ ಅವರು. ಹೇಗೆ ಕೊಲ್ಲಬೇಕು, ಎಷ್ಟು ಜನಕ್ಕೊಂದಷ್ಟು, ಎಷ್ಟು ಜನ ಹೆಚ್ಚು ಜನ ಸಾಯ್ತಾರೆ. ಅವರು ಸಂಶೋಧನೆ ಮತ್ತೆ ಓವರ್ನೈಟ್ ಏನು, ಎಷ್ಟು ಭಾರಿ ಕಷ್ಟಪಟ್ಟು ತಪಸ್ಸು ಅದು. ಬೇರೆ ಎಲ್ಲಾಗಿ ತಪಸ್ಸು ಮಾಡ್ತಾರೆ, ಕೊನೆಗೆ ಒಂದು ಕಂಡು ಹಿಡಿತಾನೆ, ಕೊಂದು ಹಾಕ್ಬಿಡ್ತಾರೆ. ದಿನ ಬೆಳೆಗಾರದ ಸಮಸ್ಯೆಗಳಿದೆ. ಹೌದಲ್ಲ? ಅದರಲ್ಲಿ ಎಂಥ ತಪಸ್ಸು ಅಂದರೆ ಪರಸ್ಯ ಉತ್ಸಾಧನಾರ್ಥ. ಪರಸ್ ಇನ್ನೊಂದು ಅರ್ಥ ಇದೆ, ಪರಸ್ ಹರಿದೇವ ಪರಹ, ದೈವ ವಿರೋಧಿ ಕೆಲಸ ಮಾಡ್ತಾನೆ ಅಂತ ಅರ್ಥ. ದೈವ ವಿರೋಧಿ ಕೆಲಸ ಮಾಡೋದ್ರಿಂದ ಅದಿಷ್ಟು ತಾಮಸಂ. ಮೂಢಗ್ರಹೇಣ ಯಾರು? ಹೌದು, ಎಲ್ಲ ಎಲ್ಲಿ ಎಲ್ಲಿ ಋಷಭಾಸುರ? ಯಾರು ಋಷಭಾಸುರ? ಅದು ಕೆಲಸ, ಅದು ಜೀವದ್ವಯ ಆವೇಶ ಇತ್ತು ಅವನಿಗೆ. ಒಂದು ಕಡೆಗೆ ಒಳ್ಳೆ ತಪಸ್ ಮಾಡ್ತಿದ್ದ, ನರಸಿಂಹದೇವರು ಪೂಜೆ ಮಾಡ್ತೀವಿ, ಇನ್ನೊಂದು ಕಡೆಗೆ ವಿಷ್ಣು ಮುಡಿ ಕಾಟ ಕೊಡ್ತಿದ್ದ. ಅದಕ್ಕೆ ಜೀವದ್ವಯ ಆವೇಶ ಇದ್ದಿದ್ದರಿಂದ ಒಬ್ಬನಿಗೆ ಎರಡು ಕೆಲಸ ಮಾಡಕ್ಕೆ ಬರೋದಿಲ್ಲ, ಆಪೋಸಿಟ್. ಅದಕ್ಕೆ ಇಬ್ಬರು ಜೀವರಿದ್ದರು, ಒಳ್ಳೆ ವೃಷಭಾಸುರ, ಪೂಜೆ ಮಾಡೋದ್ರೆ ಒಳ್ಳೆ ವೃಷಭಾಸುರ, ಅದು ಲೋಕನಾಶ ಮಾಡಕ್ಕೆ ಕೊಟ್ಟವನು ಕೆಟ್ಟ ವೃಷಭಾಸುರ. ಆದ್ದರಿಂದ ಯೋಚನೆ ಇಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡೆಯ ಕ್ರಿಯತೆ, ಅದರಿಂದ ನಮ್ಮ ಮಾಡೋ ಕೆಲಸ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ ಅಂದರೆ ಏನರ್ಥ? ಅದು ಒಳ್ಳೆ ತಪಸ್ಸಲ್ಲ, ಕೆಟ್ಟ ತಪಸ್ಸು ಅಂತ ಅರ್ಥ. ಪರಸ್ಯ ಉತ್ಸಾಧನಾರ್ಥಂ ವಾ ತತ್ತಾಪಸ ಉದಾಹೃತಂ. ಇವೆಲ್ಲ ಸರಿಯಾಗಿ ಅನುಷ್ಠಾನ ಮಾಡಿದರೆ ಡೈಲಿ ಪ್ರತಿಯೊಂದು ಕಾರ್ಯದಲ್ಲಿ ಅಪ್ಲಿಕೇಶನ್ ಬೇಕು. ನಾವು ಯಾವ್ದು ಮಾಡ್ತಿದ್ದೀವಿ, ಸಾತ್ವಿಕನೋ ರಾಜಸ್ಥಾನೋ ತಾಮಸನೋ, ಪ್ರತಿಷ್ಠೆಯದಲ್ಲಿ ನೆನಪಿಟ್ಕೊಂಡಿರ್ಬೇಕು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದ